يُنبَهْ بَرِشَّهْ مَمَا بَعْجَ نِمَامْ بَسُطَّامْ سَنْجِيوَ يَتْيَكِلَ شَكْتِدْهَ رَسْوَ دَامْنَا أَنْيَامْسْجَ هَسْتَكَرَنَ الشَّبَنَ الْبَغَعْدِينَ پْرَانَانْ نَمُو بَغَوَتِي پُرُشَايَ دُبْحِمْ جَسْمَاد بَمْحِنْرَ رُدْرَادِ دِوَتَانَامْ شْرِيُو پِچَ جَانَسْفُرْتِهِ سَدَا تَسْمَي حَرَيِ گُرَوِي نَمَحَ جَيَتْيَجُو خَنْدَ گُنُورُ مَنْدَلَحَ सदोदितो ज्ञानमरीचि माली स्वभक्त हर्दोच्चतमो निहंता व्यासावतारो हरिरात्म भास्कर जयत्यजो अक्षीण सुखात्म बिंब स्वैश्वर्य कांति प्रतत सदोदितः स्वभक्त संताप दुरिष्ट हंता रामावतारो हरिरीश चंद्रमा जयत्य संघोरु बलांबु पूरो गुणोच्च रत्नाकर आत्मवैभवः सदा सदात्मज्ञ नदीभिराप्यः कृष्णावतारो हरिरेक सागरः दशतु श्रीमदानंद तीर्थेन्दुर्नो हृदंबरे यद्वचश्चंद्रिका स्वांत संतापं विनिकृंतति भवति यदनुभावादेडमुकोऽपि वाग्मी जडमतिरपि जन्तुर्जायते प्रज्ञमौलिः सकल वचन चेतो देवता भारती सा मम वचसि निधत्ताम सन्निधिं मानसे च सोमेश्वराय सितभूति विगस्वराय प्रेम प्रवृद्ध गिरिजा हृदि भास्वराय तुंगोल्ल सत्पवन पावित वंशपल्ली मांगल्य हेतु चरिताय नमः शिवाय उमेशाद्या सुरावोहं ईडे चेतोभिमानिनः यूयं सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम् पादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ते गुरुं मम श्रीगुरुभ्यो नमः हरिः ॐ नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विहुमाद्यमीशं वंदे भवघ्नमरासुर सिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारत ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮಹೋನ್ನತವಾದ ಕೃತಿ. ಜಗತ್ತಿನಲ್ಲಿ ಒಂದು ತತ್ವವನ್ನು ಮಹಾಭಾರತದಂತೆ ಜನತೆಗೆ ತಿಳಿಸಿದ ಮತ್ತೊಂದು ಕೃತಿಯನ್ನು ಯಾವ ಧರ್ಮದಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ತತ್ವ ಅಂದರೆ ಒಂದು ಹಂತದ ಜನಗಳಿಗೆ ಮಾತ್ರ ಅಂತಕ್ಕಂತಹ ಕಲ್ಪನೆ ಇದ್ದಿದ್ದನ್ನು ಜನಸಾಮಾನ್ಯರಿಗೂ ಸಹ ಮುಟ್ಟುವ ಹಾಗೆ ಹೇಳಿದ್ದು ಈ ವೇದವ್ಯಾಸರ ಒಂದು ಕೌಶಲ. ಸ್ವತಃ ಅವರಂತೂ ಸಾಕ್ಷಾತ್ ಭಗವಂತನ ಮುಖ್ಯವಾದ ರೂಪ ಕಥೆಗಳ ಮೂಲಕ ರಮ್ಯವಾಗಿರ್ತಕ್ಕಂಥ ನಿದರ್ಶನಗಳ ಮೂಲಕವಾಗಿ ಹರಿ ಸರ್ವೋತ್ತಮತ್ವದಂಥ ಶ್ರೇಷ್ಠ ಪ್ರಮೇಯಗಳನ್ನು ಹೆಜ್ಜೆ ಹೆಜ್ಜೆಗೆ ಮನ ಮುಟ್ಟ ಹಾಗೆ ಹೇಳಿದ್ದು ಶ್ರೀ ವೇದವ್ಯಾಸರ ಅತ್ಯಂತ ಶ್ರೇಷ್ಠವಾದ ಉಪಕಾರ. ಅಂತಹ ಜ್ಞಾನದಿಂದ ಆಗ್ತಕ್ಕಂಥ ಪ್ರಯೋಜನ ಮೋಕ್ಷ ಪ್ರಾಪ್ತಿಯಂತಹ ಶ್ರೇಷ್ಠ ಪುರುಷಾರ್ಥ ಪ್ರಾಪ್ತಿ. ಮೋಕ್ಷ ಕೊಡಿಸೋದು ಅಂದರೆ 4 ದಿವಸ 10 ದಿವಸ ಸುಖವಾಗಿರೋದಲ್ಲ, ಶಾಶ್ವತ ಸುಖ. ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್, ಮತ್ತು ಶಾಶ್ವತ ಸುಖದ ಪರಿಕಲ್ಪನೆಯನ್ನು ಕೊಟ್ಟಿದ್ದೇ ಮೋಕ್ಷದ ಮೂಲಕವಾಗಿ. ಮನುಷ್ಯನಿಗೆ ಸದಾಕಾಲ ಹಂಬಲ ಇದ್ದೇ ಇರುತ್ತೆ. ಏಕಲು ಸುಖಮೇವ ಮೇಷ್ಯಾತ್ ದುಃಖಂ ಮನಾಗತಿ ಬಾಹೂತ್, ನಮಗೆ ಸುಖವೇ ಆಗಬೇಕು, ದುಃಖ ಸ್ವಲ್ಪವೂ ಆಗಬಾರದು ಅನ್ನೋದು ಪ್ರತಿಯೊಬ್ಬರ ಅಪೇಕ್ಷೆ. ಅದು ಭೂಲೋಕದಲ್ಲಿ ಸಿಗಲಿಕ್ಕಂತೂ ಸಾಧ್ಯವೇ ಇಲ್ಲ. ಆದರೆ ಇವತ್ತು ಎಷ್ಟೇ ಸುಖ ಸಂತೋಷಗಳು ಕೊಟ್ಟರೂ ಕೂಡ ಇಲ್ಲ ಹೋಗುತ್ತೆ ಇಲ್ಲ ಅನುಭವಿಸನೇ ಹೋಗ್ತಾನೆ, ಅದರಲ್ಲೊಂದು ಆಗಲೇಬೇಕು. ಆದರೆ ಮೋಕ್ಷ ಇದೆಯಲ್ಲ, ಅದು ಶಾಶ್ವತವಾದಂಥ ನೆಲೆ, ಸಂಪೂರ್ಣ ತೃಪ್ತಿಯನ್ನ ಸದಾಕಾಲವು ಅನುಭವಿಸತಕ್ಕಂಥ ವಿಶಿಷ್ಟವಾದ ಯೋಗ ಇರೋದಲ್ಲಿ. ಅಂಥದ್ದು ಜ್ಞಾನದ ಹೊರತು ಬೇರೆ ಏನ್ ಮಾಡಿದ್ರೂ ಮೋಕ್ಷ ಸಿಕ್ಕೋದಿಲ್ಲ. ಅಂತ ಜ್ಞಾನ ಬೇರೆ ಯಾವ ಜ್ಞಾನವಾದರೂ ಸಾಧ್ಯ ಇಲ್ಲ, ಬ್ರಹ್ಮಜ್ಞಾನವೇ ಆಗಬೇಕು. ಅಂತ ಬ್ರಹ್ಮಜ್ಞಾನದಲ್ಲೂ ಬ್ರಹ್ಮ ಅಂದ್ರೆ ಯಾರೋ ಅಲ್ಲ, ಸಾಕ್ಷಾತ್ ಭಗವಂತನಾದ ನಾರಾಯಣನೇ ಬ್ರಹ್ಮ. ಬ್ರಹ್ಮ ದೇವರನ್ನು ಕಲ್ತರೆ ಬೇರೆ, ಪರಬ್ರಹ್ಮ ಅನ್ನೋದು ಬೇರೆ. ಪರಬ್ರಹ್ಮ ಸಾಕ್ಷಾತ್ ನಾರಾಯಣ, ಚತುರ್ಮುಖ ಬ್ರಹ್ಮ ಭಗವಂತನ ಪುತ್ರ, ನಾಭಿ ಕಮಲ ಸಂಜಾತರ್. ಅಂಥ ಭಗವಂತನ ಮಹಾತ್ಮ್ಯವನ್ನ ನಮಗೆ ಏನು ಕೇಳಿರ್ತೇವೆ ಅದು ನಿತ್ಯದಲ್ಲೂ ತಿಳಿಯ ಹಾಗೆ ಹೆಜ್ಜೆ ಹೆಜ್ಜೆಗೂ ಮನಸ್ಸಿನಲ್ಲಿ ಮೂಡ ಹಾಗೆ ಮಾಡಿದ ಕೃತಿ ಮಹಾಭಾರತ. ಅದರ ಕಥೆಯೇ ಅತ್ಯಂತ ರೋಚಕವಾಗಿರತಕ್ಕಂಥ ಕಥೆ. ಪಾಂಡವ ಕೌರವರ ಒಂದು ಕಲಹದ ಹಿನ್ನೆಲೆಯನ್ನ ಪೂರ್ವಾಪರಗಳನ್ನ ಅತ್ಯಂತ ವಿಸ್ತಾರವಾಗಿ ಹೇಳ್ತಾ, ಅದರಲ್ಲಿ ಹೇಗೆ ಧಾರ್ಮಿಕ ಶಕ್ತಿಗೆ ಜಯ ಸದಾ ಕಾದಿಟ್ಟದ್ದು, ಒಂದು ಅಧಾರ್ಮಿಕ ಪ್ರವೃತ್ತಿಯ ಜನಕ್ಕೆ ಪ್ರತಿ ಹಂತದಲ್ಲೂ ಪರಾಜಯ ತಪ್ಪಿದ್ದಲ್ಲ, ಆದರೆ ಸಂಘರ್ಷ ಮಾತ್ರ ಎಷ್ಟು ವಿಶಿಷ್ಟವಾಗಿ ನಡೆಯುತ್ತೆ ಎಂಬುದನ್ನು ಹೇಳ್ತಾ ಬಂದಿದ್ದಾರೆ. ಆದಿಪರ್ವದಲ್ಲಿ ಪಾಂಡವರ ಅನೇಕ ವಿಧವಾದ ಹಿರಿಮೆಯೊಂದಿಗೆ ದ್ರೌಪದಿ ಕಲ್ಯಾಣ, ಸುಭದ್ರ ಕಲ್ಯಾಣ ಮೊದಲಾದವುಗಳನ್ನು ಹೇಳ್ತಾ ಖಾಂಡವರ ದಹದೊಂದಿಗೆ ಮುಕ್ತಾಯ ಮಾಡಿದ್ರು. ಸಭಾಪರ್ವದಲ್ಲಿ ಅದರಿಂದ ಮುಂದುವರೆದ ಭಾಗ, ಸಭೆಯನ್ನ ಮಯಾಸುರ ನಿರ್ಮಾಣ ಮಾಡಿದ, ಅತ್ಯಂತ ವಿಚಿತ್ರವಾಗಿರತಕ್ಕಂಥ ಸಭೆ. ಅದರ ಸುತ್ತಮುತ್ತಲೇ ಇಡೀ ಕಥೆ ನಡೆಯೋದ್ರಿಂದ ಸಭಾಪರ್ವ ಅನ್ನೋ ಹೆಸರು ಸಾರ್ಥಕವೇ. ಇಲ್ಲಿ ಸಭೆಯ ಕೇಂದ್ರ ಸ್ಥಾನ, ಸಭೆಯ ನಿರ್ಮಾಣ, ಸಭೆಯ ಹಿನ್ನೆಲೆ ಮತ್ತು ಸಭೆಯಲ್ಲಿ ನಡೆದಂತಹ ರಾಜಸೂಯ ಯಾಗ, ಅಲ್ಲೆಡೆದ ಕೃಷ್ಣನಿಗೆ ಅಗ್ರಪೂಜೆ, ಹೀಗೆ ಪ್ರತಿಯೊಂದು ಸಭೆಗಳದ್ದೇ ಪ್ರಸ್ತಾಪವಾದ್ದರಿಂದ ಮಧ್ಯೆ ಅಷ್ಟ ದಿಕ್ಪಾಲಕರ ಸಭೆಗಳ ವರ್ಣನೆ ಎಲ್ಲ ನೋಡಿದಾಗ ಸಭಾಪರ್ವ ಅನ್ನೋ ಹೆಸರು ಎಷ್ಟು ಅರ್ಥವತ್ತಾದ ಹೆಸರು ಅಂತ ನಮಗೆ ಮನವರಿಕೆಯಾಗ. ಅಂತಹ ಸಭೆಯಲ್ಲಿ ಧರ್ಮರಾಜ ಕೂತಿದ್ದಾಗ ನಾರದರು ಬಂದರು. ಆಗ ಅವರಿಂದ ವಿಷಯವನ್ನು ಕೇಳಿದ, ತನ್ನ ಸಭೆ ಎಷ್ಟು ಚೆನ್ನಾಗಿದೆ ಸಂತೋಷಪಟ್ಟ. ನಾರದರು ಹೇಳಿದ ದಿಕ್ಪಾಲಕರ ಸಭೆಗಳ ವರ್ಣನೆ ಕೇಳಿದ, ಆಗ ಆಶ್ಚರ್ಯಪಟ್ಟ. ಇಂದ್ರ ಸಭೆಯಲ್ಲಿ ತನ್ನ ತಂದೆ ಕೂತಿಲ್ಲ, ಯಮಸಭೆಯಲ್ಲಿ ಕೂತಿದ್ದಾನೆ. ಆಗ ಹರಿಶ್ಚಂದ್ರರಾಜ ಇಂದ್ರಸಭೆಯಲ್ಲಿ ಕೂತಿದ್ದಾನೆ, ಯಾಕೆ ವ್ಯತ್ಯಾಸ ಅಂತ ಕೇಳಿದಾಗ, ರಾಜಸೂಯ ಕೃತೋನ್ನತಿ, ರಾಜಸೂಯಾಗವನ್ನು ಮಾಡಿದರೆ ಹರಿಶ್ಚಂದ್ರ ಹಾಗೆ ಹೋಗಿದ್ದ, ನಿನ್ನ ತಂದೆ ಮಾಡಿಲ್ಲ ಅದಕ್ಕೆ ಹೋಗಿಲ್ಲ, ಈಗ ಮಾಡಿದ್ರೆ ಹೋಗ್ತಾನೆ ಅಂತ ಹೇಳಿದ ತಕ್ಷಣ ಆ ತಂದೆಯ ಉದ್ಧಾರದ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದ. ಇದು ಧರ್ಮರಾಜಾದಿ ಪಾಂಡವರಿಂದ ಕಲಿಬೇಕಾದ ಪಾಠ ಇದು. ತಂದೆಯ ಬಯಕೆಯನ್ನ ಆತ ಮೃತನಾಗಿ ಹೋಗಿ ಎಷ್ಟೋ ವರ್ಷಗಳಾಗಿ ಹೋಗಿಬಿಟ್ಟಿದೆ, ಈಗ ನಡೆಸಕ್ಕೆ ಹೋಗಿದ್ದಾನೆ. ಬದುಕಿದ್ದಾಗಲೇ ನಡೆಸೋ ಜನ ಸಿಗೋದು ಕಷ್ಟ, ಎದುರಿಗೆ ಹೇಳಿದ ಅವಾಯ ಅಂತ ಹೇಳಿ ಹುಡುಕೋ ಜನ ಸಿಗ್ತಾನೆ. ಅಂತ ಹೊತ್ತಿನೊಳಗೆ ಎಷ್ಟು ಶ್ರದ್ಧೆಯಿಂದ ಪಿತೃದೇವೋ ಭವ ಅನ್ನೋ ಮಾತನ್ನ ಪಾಂಡವರು ನಡೆಸಿದ ರೀತಿ ಜಗತ್ತಿಯ ಒಂದು ಪಾಠ. ಏನೋ ಸಣ್ಣ ಪುಟ್ಟ ಕೆಲಸ ಅಲ್ಲ, ರಾಜಸೂಯ ಆಗದಂತ ಕೆಲಸ ಮಾಡಬೇಕು. ಆ ಕೆಲಸದಂತೆ ಕಷ್ಟ ಕೆಲಸ ಮತ್ತೊಂದು ಇಲ್ಲವೇ ಇಲ್ಲ ರಾಜರಿಗೆ. ಅಶ್ವಮೇಧಾದಿ ಯಾಗಗಳನ್ನು ನೂರಾರು ಮಾಡಬಹುದು, ರಾಜಸೂಯ ಒಂದು ಮಾಡೋದು ಕಷ್ಟ. ವಿಶ್ವದ ಇತಿಹಾಸದಲ್ಲೇ ರಾಜಸೂಯಾಗವನ್ನು ಮಾಡಲು ನಾಲ್ಕಾರು ಜನ ಮಾತ್ರ, ಇಷ್ಟು ದಿವಸಗಳಲ್ಲಿ ನಾಲ್ಕಾರು ಜನದ ಹೊರತು ಹೆಚ್ಚನ ಮಾಡಿಲ್ಲ. ಅದರಲ್ಲೂ ಕೂಡ ಪಾಂಡವರು ಮಾಡಿದ ರಾಜಸೂಯಾಗ ಅಂತ ಕೇಳಿದ್ರೆ ವಿಶ್ವದಲ್ಲಿ ಬರೀ ಎರಡನೇ ರಾಮದೇವರಾದ್ಮೇಲೆ ಇನ್ಯಾರೂ ಮಾಡಿಲ್ಲ, ದೇವತೆಗಳು ಬ್ರಹ್ಮದೇವರು ಮಾಡಿದ್ದಾರಷ್ಟೇ. ಇದನ್ನು ಯೋಚನೆ ಮಾಡಿದರೆ ಇಂಥ ಯಾಗವನ್ನು ಮಾಡಬೇಕು, ತಂದೆಗೋಸ್ಕರ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಸಂಭ್ರಮ, ಎಷ್ಟು ಉತ್ಸಾಹ. ಅವರು ಕೃಷ್ಣರ ಅನುಮತಿಯನ್ನು ಕೇಳಿದರು. ಕೃಷ್ಣ ಬಂದ, ಸಂದೇಶ ನೀಡಿದ, ರಾಜಸೂಯಾಗ ಜಾತಿಗೆ ದೊಡ್ಡದು ಅಂದರೆ ಅದು ಇಡೀ ವಿಶ್ವದ ರಾಜ ಮಹಾರಾಜನನ್ನ ಗೆಲ್ಲಬೇಕು, ಅವರಿಂದ ಕಪ್ಪ ಕಾಣಿಕೆ ಪಡೆಯಬೇಕು, ಅದನ್ನೆಲ್ಲ ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು. ಅದರಲ್ಲಿ ಆ ಕಾಲದಲ್ಲಿ ಜರಾಸಂಧ ಬಹಳ ಅತ್ಯಂತ ಬಲಿಷ್ಠನಾದ ರಾಜ, ಭಾರಿ ದುಷ್ಟ, ಭಾರಿ ಬಲಿಷ್ಠ. ರಾಜರಲ್ಲಿ ಒಬ್ಬನು ಸೋಲ್ದೆ ಹೋದರೂ ಕೂಡ ಅದು ರಾಜಸೂಯಾಗ ಆಗೋದಿಲ್ಲ. ಅವನಂತೂ ಭಾರಿ ದುಷ್ಟ, ದುಷ್ಟರಲ್ಲಿ ಬಹುಪಾಲ ಅವನ ಶಿಷ್ಯವರ್ಗ ಬೇರೆ. ಏನ್ ಮಾಡಬೇಕು, ಎಷ್ಟು ಕಷ್ಟ ಅಂತ ಧರ್ಮರಾಜ ಯೋಚನೆ ಮಾಡಿದ. ಕೃಷ್ಣ ಪರಮಾತ್ಮ ಅವನು ಕೊಂದ ಮೇಲೆ ರಾಜಸೂಯಾಗ ಮಾಡಬಹುದು. ತಕ್ಷ್ಣ ಭೀಮಸೇನ ನಿಜಾನುಭಾವ ವರ್ಜಿತಾ ಮಹಾಪಹರೇರನುಗ್ರಹೋಜ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಮುರುನ್ನತಿ. ರಾಜಸೂಯಾಗವನ್ನು ಮಾಡೋದಂದ್ರೆ ದೊಡ್ಡ ಕೆಲಸ ನಿಜ, ಆದರೆ ಅರ್ಹತೆ, ಹರಿಯ ಅನುಗ್ರಹ ಮತ್ತು ಪ್ರಯತ್ನ ಸರಿಯಾಗಿದ್ದರೆ ಏನು ಅಸಾಧ್ಯ ಅಲ್ಲ. ನನ್ನಲ್ಲಿ ಅರ್ಹತೆ ಇದೆ, ಕೃಷ್ಣ ಇಲ್ಲೇ ಇದ್ದೇನೆ ಅನುಗ್ರಹ ಮಾಡಲಿಕ್ಕೆ, ಬಾಕಿ ಇರೋದು ಮಾತ್ರ ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ. ಪ್ರಯತ್ನ ಮಾಡಿದರೆ ಖಂಡಿತ ಸಾಧ್ಯ ಅಂತ ಹೇಳಿದಾಗ ಧರ್ಮರಾಜ ಕಾರ್ಯೋನ್ಮುಖನಾಗ್ತಾನೆ. ಇದು ಭೀಮಸೇನಿಂದ ಒಂದು ಸ್ಫೂರ್ತಿ. ಇವತ್ತಷ್ಟು ಭೀಮಸೇನಿಂದ ಸ್ಫೂರ್ತಿ ಪಡೆದ ಧರ್ಮರಾಜ ರಾಜಸೂಯಾಗ ಕಣಿಯಾದ. ಆ ಭೀಮಸೇನೆ ಶ್ರೀಮನ್ ಮಧ್ವಾಚಾರ್ಯರು, ಅವರ ಸ್ಫೂರ್ತಿಯಿಂದ ಇವತ್ತು ನಾವು ದೊಡ್ಡ ಕೆಲಸ ಬಳಸಿದ್ದರಾಗಿದೆ. ಜ್ಞಾನಕಾರ್ಯದಂತ ರಾಜಸೂಯಾಗ ಇಲ್ಲ, ಬ್ರಾಹ್ಮಣರ ರಾಜಸೂಯಾಗ ಇಲ್ಲ, ಅವರಿಗೆ ಜ್ಞಾನಕಾರ್ಯ ರಾಜಸೂಯಾಗಕ್ಕಿಂತ ದೊಡ್ಡದು. ಅದನ್ನು ಮಾಡೋದು ಭಾರಿ ಕಷ್ಟ, ಆದರೆ ದೇವರ ದಯೆ ಇದ್ರೆ ಏನು ಕಷ್ಟ ಅಲ್ಲ. ಅಲ್ಲಿ ಅದನ್ನು ಮಾಡಿದ್ದು ಭೀಮಸೇನ, ಇಲ್ಲಿ ಅದನ್ನು ಮಾಡಿದ್ದು ಅದೇ ಭೀಮಸೇನ ಶ್ರೀಮದ್ ಆಚಾರ್ಯರಾಜ ಆಚಾರ್ಯ ಪವನೋಸ್ಮಾಕಂ ಅಂತ ಮಾಡಿದ್ದಾರೆ. ಧರ್ಮರಾಜ ಕೃಷ್ಣನ ಮಾತಿನಂತೆ ನಡೆಸಿಕೊಟ್ಟ. ಕೃಷ್ಣ ಪರಮಾತ್ಮ ಭೀಮಸೇನನ್ನು ಅರ್ಜುನನ ಕರ್ಕೊಂಡು ಹೋಗಿ ಜರಾಸಂಧ ಇದ್ದಲ್ಲಿಗೆ ಹೋಗಿಕೊಳ್ತಾನೆ, ಇದು ವಿಶೇಷ. ಯಾವಾಗಲೂ ಒಬ್ಬ ಶತ್ರು ತನ್ನ ಸ್ಥಾನದಲ್ಲಿ ಭಾರಿ ಬಲಾಢ್ಯ, ಸ್ವಸ್ಥಾನದಲ್ಲಿ ಭಾರಿ ಬಲಾಢ್ಯ. ಅದಕ್ಕೆ ಒಂದು ಮಾತಿದೆ, ನಕ್ರಹ ಸ್ವಸ್ಥಾನ ಮಾಸಾಧ್ಯ ಗಜೇಂದ್ರಮತಿ ಕರ್ಷತಿ. ಮೊಸಳೆ ನೀರಲ್ಲಿದ್ದಾಗ ದೊಡ್ಡ ಆನೆಯನ್ನು ಹೇಳಿ ಬಿಡುತ್ತೆ, ಅದು ಹೊರಗೆ ಬಂದರೆ ಶುನಾತಿ ಪರಿಭೂಯತೆ, ಅದು ನಾಯಿ ಹಿಡಿಯಕ್ಕಾಗೋದಿಲ್ಲ ಅಂತ. ಹೊರಗೆ ಬಿದ್ದಾಗ, ಒಳಗಿದ್ದಾಗ ಆನೆ ಬೇಕಾದ್ರೆ ಹಿಡಿಯುತ್ತೆ. ಸ್ವಸ್ಥಾನ ಭಾರಿ ದೊಡ್ಡದು. ಅದಕ್ಕೆ ಜರಾಸಂಧ ಅವನ ಜಾಗದಲ್ಲಿದ್ದ, ಅವನ ಜಾಗ ಅವನ ರಾಜ್ಯ ಅವನ ಅರಮನೆ, ಅವನು ಕೂತಿದ್ದ ಜಾಗಕ್ಕೆ ನೇರವಾಗಿ ಹೋಗಿ ಬರೀ ಕೈಲಿ ಹೋಗಿ ಅವನಿಗೆ ಆಹ್ವಾನ ಕೊಡ್ತಾರೆ. ಅಂದಮೇಲೆ ಹರಿವಾಯುಗಳಿಗೆ ಅಸಾಧ್ಯವಾದ ಕೆಲಸ ಏನೂ ಇಲ್ಲ ಅಂತ ಹೇಳೋದಕ್ಕೆ ಅತಿ ಶ್ರೇಷ್ಠ ದೃಷ್ಟಾಂತ ಇದೆ. ಯಾವಾಗಲೂ ಹಾಗೆ ಅಜ್ಞಾನ ಎಲ್ಲಿರುತ್ತೋ, ಕತ್ತಲೆ ಎಲ್ಲಿರುತ್ತೋ, ಬೆಳಕು ಅಲ್ಲಿ ಹೋಗ್ಬೇಕು, ಆಗ ಕತ್ತಲೆ ಓಡೋಗ್ಬಿಡುತ್ತೆ. ಇವತ್ತು ನಮ್ಮ ಕತ್ತಲೆ ಎಲ್ಲ ಇಲ್ಲ, ನಮ್ಮ ತಲೆಯಲ್ಲೇ ಕತ್ತಲಿದೆ, ಅದು ಬದಿತಿಯಾಗಿದೆ. ತಲೆಯಲ್ಲೇ ಕತ್ತಲಿದೆ, ಬೆಳಕು ಅಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ತಲೆಯೊಳಗೆ ಬೆಳಕು ಬಿಡಲಿಕ್ಕೆ ಬೇರೆ ಜಾಗ ಇಲ್ಲ, ಕಿವಿಯಿಂದ ಬೆಳಕು ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕೇ ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತ ಹೇಳಿ. ತಲೆಯೊಳಗೆ ಎಂಟ್ರಿ ಇಲ್ಲ, ಅವಾಗ ಕಿವಿಯಿಂದ ಮಾತ್ರ ತಲೆಗೆ ಹೋಗಲಿಕ್ಕೆ ಸಾಧ್ಯ. ಬೇರೆ ಕಡೆಯಿಂದ ಬೇರೆ ಬಾಯಿಗೆ ಹಾಕಿದ ಹೊಟ್ಟೆ ಹೋಗಿಬಿಟ್ಟು ತಲೆಗೆ ಹೋಗೋದಿಲ್ಲ. ಬಾಯಿಗೆ ಹಾಕಿದ ಹೊಟ್ಟೆಗೆ ಕಿವಿಗೆ ಹಾಕಿದ ತಲೆಗೆ, ಕಿವಿಗೆ ಹಾಕಿ ಬೇರೆತ್ತೆ, ಹೊಟ್ಟೆಗೆ ಹಾಕಿ ದುಡಿಯುತ್ತೆ. ಆದ್ದರಿಂದ ನಿದ್ದೆ ಬರಿಸ್ಬಿಡುತ್ತೆ, ಹೊಟ್ಟೆಗೆ ಹಾಕಿಟ್ಟ ನಿದ್ದೆ ಬಂದ್ಬಿಡುತ್ತೆ. ಈ ಕಿವಿ ಹೋಗ್ತಷ್ಟು ಎಚ್ಚರ ಆಗುತ್ತೆ ಮನುಷ್ಯನಿಗೆ. ಜಾಂತಿ ಬಾಯಿ ಹಿಡಿಯೋದಿಲ್ಲ, ಕಿವಿಯಲ್ಲಿ ಹೊಡಿತಾರೆ, ಕಷ್ಟ ಕಣ್ಣು ತೆಗಿತಾನೆ. ಅಂದ್ರೆ ಯಾವಾಗಲೂ ಜ್ಞಾನ ಅನ್ನೋದು ತಲೆ ಒಳಗೆ ಪ್ರವೇಶ ಮಾಡಬೇಕು, ಅಜ್ಞಾನ ಪರಿಹಾರವಾಗಬೇಕು. ಅದಕ್ಕೆ ಜರಾಸಂಧ ಎಲ್ಲಿದ್ದಾನೋ ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಅವನನ್ನ ಸಂಪೂರ್ಣವಾಗಿ ಮುಂದೆ ಕೊನೆಯ ಅವಕಾಶ ಕೊಟ್ರು. 22,800 ಜನ ರಾಜರಾಜಗಳನ್ನ ಏನು ಬಲಿ ಕೊಡ್ಲಿಕ್ಕೆ ಹಿಡಿದಿದ್ದೀಯಲ್ಲ, ಅವರನ್ನ ಬಿಡು, ನಾವು ನಿನ್ನ ಬಿಟ್ಬಿಡ್ತೇವೆ. ಅವರು ಬಿಡದೆಲ್ಲ ನಿನ್ನನ್ನು ಬಿಡಲಾರಿವೆ ಅಂತ ಹೇಳಿದಾಗ ಜರಾಸಂಧ ಉಪಯೋಗ ಮಾಡಿಕೊಳ್ಳಿಲ್ಲ. ಸಾಕ್ಷಾತ್ ಹನುಮಂತ ರಾವಣನಿಗೆ ನೇರವಾಗಿ ಹೇಳುವ ಸಂದೇಶವನ್ನ ರಾವಣ ಪಾಲಿಸಲಿಲ್ಲ. ಫಲಿತಾಂಶ ಸರ್ವನಾಶವನ್ನು ಕಂಡ. ಅದೇ ಕೃಷ್ಣ ಹೇಳಿದ ಜರಾಸಂಧನಾಗಿ ಕೊಟ್ಟ ಸಂದೇಶವನ್ನು ಜರಾಸಂಧ ಪಾಲಿಸಲಿಲ್ಲ, ಜರಾಸಂಧನ ಗತಿ ಮುಗಿದೋಯ್ತು. ಅಂದರೆ ಯಾರು ಹರಿವಾಯುಗಳ ಸಂದೇಶವನ್ನ ಉಲ್ಲಂಘನೆ ಮಾಡ್ತಾರೆ ಅವರೆಂದೂ ಜೀವನದಲ್ಲಿ ಯಶಸ್ವಿಯಾಗಲಿ ಸಾಧ್ಯವೇ ಇಲ್ಲ, ಹಾಳಾಗ್ತಾರೆ. ಅದಕ್ಕೆ ಟೈಮ್ ಬೇಕಿಲ್ಲ, ಇಮ್ಮಿಡಿಯೇಟ್ ಆಗಿ ಈಗ ಬಿಡ್ತೀವೋ ಈಗ ಸಾಹಿತ್ಯ ಅಷ್ಟೇನೆ ಪ್ರಶ್ನೆ. ಜರಾಸಂಧ ಒಪ್ಪಲಿಲ್ಲ, ದೊಡ್ಡ ಯುದ್ಧ ನಡೀತು. ಭೀಮ ಜರಾಸಂಧರ ಯುದ್ಧ ಆ ಕಾಲದ ಎರಡು ದಾಖಲೆಯ ಯುದ್ಧಗಳಲ್ಲಿ ಒಂದು, ಭೀಮ ಜರಾಸಂಧ ಯುದ್ಧ, ಇನ್ನೊಂದು ಭೀಮ ದುರ್ಯೋಧನ ಯುದ್ಧ. ಎರಡರಲ್ಲೂ ಭೀಮನೇ ಕಾಮನ್ನು. ಅಲ್ಲಿ ಜರಾಸಂಧ, ಇಲ್ಲಿ ದುರ್ಯೋಧನ, ಇಬ್ಬರನ್ನೂ ಕೊಂದಿದ್ದು ಭೀಮಸೇನೇ. ಇಲ್ಲಿ ಜರಾಸಂಧನ ಸಂಹಾರವನ್ನ ವಾರಣಂ ಮೃಗರಾಡಿವ, ಆನೆಯನ್ನ ಒಂದು ಸಿಂಹ ಹಿಡಿಯಾಗಿ ಹಿಡಿದುಬಿಟ್ಟು, ಪೃಷ್ಠೇಶ ಜಾನುಮಾದಾಯ ಕೂರ್ಮದೇಶಂ ಬಭಂಜ, ಅವನ ಸ್ವಂತವನ್ನು ಮುರಿದು ಅವನ ಕೈಕಾಲುಗಳನ್ನು ಹಿಡಿದು ಎರಡು ಹೋಳನ್ನ ಮಾಡಿ ಬಿಸಿಯಾಗಿ ಬಿಸಾಕ್ತಾ ಇದ್ದಾನೆ ಭೀಮಸೇನೆ. ಅಸಾಧಾರಣವಾದ ಶಕ್ತಿಯನ್ನು ಮೆರೆದಾಗ ಇಡೀ ಜನ ಇದು ಹಾಗೇನೆ, ಜರಾಸಂಧನ ಸೀಡಿಕೊಳ್ಳೋದು ಅಂದ್ರೆ ಒಂದೇ, ಅಜ್ಞಾನವನ್ನು ತುಂಡು ಮಾಡಬೇಕು ಅಂತ ಹೇಳುತ್ತಾರೆ. ಅಜ್ಞಾನವನ್ನು ಸೀಡಿ ಬಿಸಾಕಿ ಬಿಡಬೇಕಾದ್ರೆ ಅದನ್ನೇ ಬೆಳಿತಾ ಸುತ್ತಲ್ಲಿ ಹೇಳುತ್ತಾರೆ. ದಂಸೋರೋಹತಿ, ಹಲ್ಲಿನಲ್ಲಿ ಹುಲ್ಲು ಕಡ್ಡೆ ಹಿಡಿದು ತುಂಡು ಮಾಡಿದ್ರೆ ಹೇಗೋ ಹಾಗೆ ಅಂತ ವಾದಿರಾಜ ಸ್ವಾಮಿಗಳು ಅದು ವ್ಯಾಖ್ಯಾನವನ್ನು ಬರೀತಾರೆ. ಜರಾಸಂಧನನ್ನು ಹಾಗೆ ತುಂಡು ಮಾಡಿ ಬಿಸಾಕಿದಾಗ ಒಂದು ಲೋಕ ಕಂಟಕನ ಮರಣವಾಯಿತು. ಜರಾಸಂಧಾಂತಕೋ ವೀರೋ ವಿಶ್ವಾಸರ ವಿನಾಶನಃ. ಭೀಮಸೇನ ದ್ವಾದಶನಾಮ ಸ್ತೋತ್ರ ಅಂತಿದೆ, ಅದರಲ್ಲಿ ಒಂದು ನಾಮ ಇತ್ತು, ಜರಾಸಂಧಾಂತಕೋ ವೀರ. ಜರಾಸಂಧನನ್ನ ಸಂಹಾರ ಮಾಡಿದಂತ ಮಹಾವೀರ ಅಂತ ಹೇಳಿ ಭೀಮಸೇನನ್ನ ಕೊಂಡಾಡಿದ್ದಾರೆ. ಆ ಕೆಲಸವನ್ನು ಭೀಮಸೇನ ಮಾಡಿದ್ದೆಷ್ಟು ಆಶ್ಚರ್ಯವೋ, ಅದು ಅರ್ಪಿಸಿದ್ದು ಸಾಕ್ಷಾತ್ ಕೃಷ್ಣನೇ, ಕೃಷ್ಣಾರ್ಪಣ ಅಂತ ಹೇಳಿ ನೇರವಾಗಿ ಅರ್ಪಿಸಿದಾಗ ಕೃಷ್ಣ ಮಾಡಿದ ಅನುಗ್ರಹ ಭಾರಿ ದೊಡ್ಡದು. ಅಲ್ಲಿ ಚೂಡಾಮಣಿಯನ್ನು ಅರ್ಪಿಸಿ ನಮಸ್ಕರಿಸಿದಾಗ ರಾಮದೇವರು ಹನುಮಂತನ ಮೇಲೆ ಎಷ್ಟು ಅನುಗ್ರಹ ಮಾಡಿದರೋ ಅದೇ ರೀತಿ ಅದೇ ಹನುಮಂತನಾದ ಭೀಮಸೇನ ಜರಾಸಂಧನನ್ನ ಸೀಡಿ ಕೃಷ್ಣಾರ್ಪಣ ಅಂತ ಹೇಳಿದಾಗ ಅಷ್ಟು ಸಂತೋಷವಾಗಿದೆ ಅಂತ. ಮುಂದಿನ ರಾಜಸೋಯಾಗ ಅಗ್ರ ಪೂಜೆ ಕೃಷ್ಣನಿಗೆ ಅಷ್ಟು ಪ್ರಿಯ ಅಲ್ಲ, ಜರಾಸಂಧನ ಬಗ್ಗೆ ಭಾರಿ ಪ್ರಿಯವಾಯಿತಂತೆ. ಯಾವಾಗಲಷ್ಟೇ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ, ಎರಡರಲ್ಲಿ ಯಾವ್ದು ಮೋರ್ ಇಂಪಾರ್ಟೆಂಟ್ ಅಂದ್ರೆ ಅನಿಷ್ಟ ನಿವೃತ್ತಿ ಭಾರಿ ಇಂಪಾರ್ಟೆಂಟ್. ಇಷ್ಟಪ್ರಾಪ್ತಿಗಿಂತ ಅನಿಷ್ಟ ನಿವೃತ್ತಿ ಭಾರಿ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ಆಪರೇಷನ್ಗೆ ದಾಖಲೆ ಕೂಡ ಬಿಲ್ ನೋಡಿಬಿಟ್ರೆ ಅನಿಷ್ಟ ನಿವೃತ್ತಿಗೆ ಎಷ್ಟು ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಲಕ್ಷಾಂತರಗಟ್ಟಲೆ ಖರ್ಚು ಮಾಡಬೇಕಾಗ್ತದೆ ಅನಿಷ್ಟ ನಿವೃತ್ತಿ. ಯಾವಾಗಲೂ ಅನಿಷ್ಟ ನಿವೃತ್ತಿ ತುಂಬಾ ಬೆಲೆ ಜಾಸ್ತಿ. ಯಾವನೋ ಗಂಟು ದೊಡ್ಡ ಗಂಟು ಹೊತ್ಕೊಂಡು ಬಂದಿರ್ತಾನೆ, ಅದು ಬೇಸಿಗೆ ಬಿಸಿಲು ಬೇರೆ, ಮಠ ಮಠ ಮಧ್ಯಾಹ್ನ ಭಾರ ಇರುತ್ತೆ, ಯಾರೋ ಬರ್ತಾರೆ ಅವನಿಗೆ ಬಯಾರಿಕೆ ಆಗಿದೆ, ನೀರು ಕೊಡ್ಲಿಕ್ಕೆ ಹೋಗ್ತಾರೆ, ಮೊದಲು ಭಾರ ಇಳಿಸಿ ಅಂತ ಹೇಳ್ತಾರೆ. ಫಸ್ಟ್ ತಲೆಯನ್ನು ಭಾರ ಇಳಿಸಿ, ಆಮೇಲೆ ಮುಂದಿನ ಅನಿಷ್ಟ ನಿವೃತ್ತಿ, ಮೊದಲು ಇಷ್ಟಪ್ರಾಪ್ತಿ ಆಗಿದೆ ಆಮೇಲೆ. ಆದ್ರಿಂದಲೇ ಮೋಕ್ಷಕ್ಕೆ ಎರಡು ಉಪಯೋಗ, ಒಂದು ದುಃಖ ಪೂರ್ತಿ ಹೋಗೋದು, ಸುಖ ಪೂರ್ತಿ ಬರೋದು. ಈ ಶಕ್ತಿ ಎಲ್ಲೂ ಇಲ್ಲ, ಅದಕ್ಕೇನೆ ಜರಾಸಂಧನ ಸಂಹಾರ ಮಾಡಿದ್ದು ಅನಿಷ್ಟ ನಿವೃತ್ತಿ, ಲೋಕಕ್ಕೆ ಅನಿಷ್ಟ ಪರಿಹಾರವಾಯಿತು. ಕೃಷ್ಣನಿಗೆ ಅದರಿಂದ ಭಾರಿ ಸಂತೋಷವಾಯ್ತಾನೆ. ಸನ್ಮತ ಸ್ಥಾಪನೆ ಎಷ್ಟು ಮುಖ್ಯನೋ ಅದಕ್ಕಿಂತ ದುರ್ಮತ ಖಂಡನೆ ಇನ್ನೂ ಪ್ರಧಾನ ಅಂತ ಈಶಾವಾಸ್ಯ ಉಪನಿಷತ್ ಹೇಳುತ್ತೆ. ಜರಾಸಂಧನನ್ನು ಸೀಡಿದ ಭೀಮಸೇನ ಮುಂದೆ ಕೃಷ್ಣನ ಸಮೇತವಾಗಿ ವಾಪಸ್ ಬರ್ತಾ ಇದೆ ಇಂದ್ರಪ್ರಸ್ಥಕ್ಕೆ. ಮುಂದೆ ನಡೆದ ಭಾಗ ದಿಗ್ವಿಜಯದ ಭಾಗ, ವೀರವ್ಯಾಸರ ಅಪ್ಪಣೆ ಅಂತ ನಾಲ್ಕು ದಿಕ್ಕುಗಳಿಗೆ ಕೂಡ ವಿಜಯಕ್ಕೋಸ್ಕರ ಹೋಗ್ತಾರೆ. ನಾಲ್ಕು ದಿಕ್ಕುಗಳನ್ನು ಗೆದ್ದು ಬರ್ತಾರೆ. ಅಲ್ಲಿ ಏನು ಶ್ರಮದ ಹೆಸರೇ ಇಲ್ಲ. ಜರಾಸಂಧನ ಕೊಂದಿದ್ರಿಂದ ಒಂದು ಪೀಳೆ ಪರಿಹಾರವಾಯಿತು. ಇನ್ನು ಮಹಾಮಹಾ ದೈತ್ಯರಿದ್ದ ಜಾಗ ಮತ್ತೆ ಭೀಮಸೇನೆ ಹೋಗಿದ್ರಿಂದ ಅಲ್ಲೂ ಭೀಮಸೇನೆಗೆ ವಿಜಯ ಸಿಕ್ತು. ಹೀಗಾಗಿ ಉಳಿದ ದಿಕ್ಕಿ ಅರ್ಜುನಾದಿಗಳು ಹೋಗಿ ಯಶಸ್ಸನ್ನು ಸಂಪಾದಿಸಿದರು. ರಾಜಕೀಯಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮುಗಿದೋಯ್ತು. ಅಲ್ಲಿ ಯಾವುದೇ ಒಂದು ಕೆಲಸವನ್ನ ಐಶ್ವರ್ಯವಿಲ್ಲದೆ ಮಾಡಕ್ಕೆ ಬರೋದಿಲ್ಲ. ಕೆಲಸ ದೊಡ್ಡದಾಗ್ತಾ ಹೋದಂತೆ ಸಂಪತ್ತು ಜಾಸ್ತಿ ಬೇಕಾಗತ್ತೆ. ಬಾಡಿಗೆ ಮನೆಗೆ ಎಷ್ಟು ದುಡ್ಡು ಬೇಕೋ ಸ್ವಂತ ಮನೆಗೆ ಜಾಸ್ತಿ ಬೇಕಾಗತ್ತೆ. ಬಾಡಿಗೆ ತಗೊಳ್ಳೋದಕ್ಕೆ ಅಡ್ವಾನ್ಸ್ ಕೊಡೋದಕ್ಕೆ ಉಚ್ಚ ಬಟ್ಟೆ ಬೇಕು. ಅದಕ್ಕೆ ಆ ಸೈಟ್ ತಗೊಳ್ಳೋಕೆ ನೆನಪಿಗಾಗ್ತಾರೆ ಮನುಷ್ಯ. ಅದೇ ರೀತಿ ವಠಾರ ಕಟ್ಟಿಸ್ಬೇಕು, ಇನ್ನೂ ಜಾಸ್ತಿ ಆಗಿಬಿಡತ್ತೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಕಾರ್ಯ ದೊಡ್ಡದಾಗ್ತಾ ಹೋದಂತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಅಂತ ದುಡ್ಡು ಎಲ್ಲಿಂದ ತರಬೇಕಾಗ? ಇಡೀ ವಿಶ್ವದಿಂದ ದುಡ್ಡನ್ನು ತರ್ತಾರೆ. ರಾಜ ಮಹಾರಾಜರು ದುಡ್ಡು ತರ್ತಾರೆ. ಇವತ್ತು ಕಪ್ಪ ಕಾಣಿಕೆ ಹೇಳಿದರೆ ಪ್ರಜೆಗಳನ್ನು ವಹಿಸಿದಾಗತ್ತೆ. ಹೆಚ್ಚು ಟ್ಯಾಕ್ಸ್ ಹಾಕೋದ್ರಿಂದ ಇವರೇನೋ ಎಂಜಾಯ್ ಮಾಡಬಹುದು ರಾಜ, ಜನಗಳಿಗೆ ತೊಂದರೆ ಆಗುತ್ತೆ. ಆದರೆ ಪರರನ್ನು ಸೋಲಿಸಿ ತಂದಾಗ ಶತ್ರು ನಾಶವೂ ಆಯಿತು, ಸಂಪತ್ತು ಬಂತು. ಇದು ಪಾಂಡವರು ಮಾಡಿದ ವೈಶಿಷ್ಟ್ಯ ಇದು. ಆದ್ರಿಂದ ಯಾವ ಶತ್ರು ಜಯದ ಮತ್ತೊಂದು ದೊಡ್ಡ ಹಿನ್ನೆಲೆ ಸಾತ್ವಿಕ ಸಂಪತ್ತನ್ನು ಸಂಪಾದಿಸಿ ಅದನ್ನು ಸದ್ವಿನಿಯೋಗ ಮಾಡೋದು, ಜನಗಳಿಗೆ ಮುಟ್ಟಿಸೋದು. ಅಂತ ಸಪ್ತತ್ತಿನ ರಾಶಿ ನಿನ್ನೆ ನೋಡಿದ್ದೇವೆ. 400 ಯೋಜನಾ, 300 ಯೋಜನಾ, 30 ಯೋಜನಾ ಮತ್ತು 10 ಯೋಜನಾ, 4 ಯೋಜನಾ. ಇಷ್ಟು ದೊಡ್ಡ ದೊಡ್ಡ ಪರ್ವತಗಳಷ್ಟು ಹಣವನ್ನು ತಂದು ಯಾಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಭೀಮಸೇನ ನೇತೃತ್ವದಲ್ಲಿ ಯಾಗ ಮಂಟಪ ಸಭಾಮಂಟಪ ತಯಾರಾದವು. ಕೃಷ್ಣ ಬಲರಾಮಾದಿ ಎಲ್ಲರೂ ಬಂದಿದ್ದಾರೆ, ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ದುರ್ಯೋಧನ ದುಷ್ಟರು ಬಂದಿದ್ದಾರೆ. ಆ ಸಭೆಯಲ್ಲಿ ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಯಾತಕ್ಕೆ ಬರದೇ ಇದ್ದವರೇ ಇಲ್ಲ ಅಂತ ಹೇಳಿಬಿಡ್ತಾರೆ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಭೂವಿರೆ ಪ್ರಾಸ್ತಿಕೋತ್ರ ಪರಿಪೂರ್ಣ ಸಿದ್ಧನೋ ವ್ಯಾಸಏವ ಭಗವಾನ್ ಬಹೂವ. ಇಡೀ ವಿಶ್ವ ಅಲ್ಲಿ ಸೇರಿದೆ. ಅಲ್ಲಿ ಮೊದಲು ಏನ್ ನಡೀತು ಅಂತ ಹೇಳುತ್ತಾರೆ, ಏನು ನಡೀತಲ್ಲಿ. ಅದರಿಂದ ಕಲಿಬೇಕಾದ ಮತ್ತೊಂದು ಪಾಠ, ಯಾವುದೇ ಸಮಾರಂಭದಲ್ಲಿ ಏನ್ ನಡೀಬೇಕು ಅಂದ್ರೆ ಮೊದಲು ತತ್ವಜ್ಞಾನದ ವಿಚಾರ ನಡೀತಂತೆ. ಜ್ಞಾನ ಸಭೆ ನಡೀತಂತೆ, ಜ್ಞಾನ ಸತ್ರ ನಡೀತು. ರಾಜಸೂಯಾಗದಲ್ಲಿ ಮೊದಲು ಜ್ಞಾನ ಸತ್ರ, ಅದು ಉಳಿದೆಲ್ಲ ಕಾರ್ಯಗಳು ಕೂಡ. ಮನೇಲಿ ಏನೇ ಸಮಾರಂಭ ಮಾಡಲಿ, ಎಷ್ಟು ಜನ ಸೇರಿದ್ರು ಸಮಾರಂಭ ಆಗೋದಿಲ್ಲ, ಎಷ್ಟು ಸ್ವೀಟ್ ಮಾಡಿಸಿದ್ರು ಸಮಾರಂಭ ಆಗೋದಿಲ್ಲ, ಏನೇನ್ ಮಾಡಿದ್ರು ಸಮಾರಂಭ ಆಗೋದಿಲ್ಲ. ಅಲ್ಲಿ ಜ್ಞಾನ ಕಾರ್ಯ ಮಾಡಿಸಿ ಕಷ್ಟ ಸಮಾರಂಭ ಆಗುತ್ತೆ ಅಂತ ಹೇಳುತ್ತಾರೆ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಭಗವಂತನೇ ಹೇಳಿದ ಮಾತು ಗೀತೆಯೊಳಗೆ, 1,000 ಬೇರೆ ಯಾಗಕ್ಕಿಂತ ಒಂದು ಜ್ಞಾನಯಜ್ಞ ಭಾರಿ ದೊಡ್ಡದು. ಅದನ್ನ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಜ್ಞಾನಯಜ್ಞ ಮಾಡದೆ ಹೋದ್ರೆ ಯಾವ ಕೆಲಸವೂ ಪೂರ್ತಿ ಆಗದೇ ಇಲ್ಲ ಅಂತ ಹೇಳುತ್ತಾರೆ. ಸರ್ವಂ ಕರ್ಮಾಚಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಪ್ರತಿಯೊಂದು ಕೆಲಸದ ಪೂರ್ಣ ಸಾರ್ಥಕ್ಕೆ ಯಾವಾಗ ಜ್ಞಾನ ಬಂದಾಗ ಮಾತ್ರ. ವಿದ್ಯಾರ್ಥಿ ಹೇಳ್ತಾನೆ, ಡ್ರೆಸ್ ಮಾಡ್ಕೋತಾನೆ, ಓಡಾಡ್ತಾನೆ, ಊಟ ಮಾಡ್ತಾನೆ, ತಿಂಡಿ ತಿಂತಾನೆ, ರೌಂಡ್ ಆಗಿ ಬರ್ತಾನೆ, ಎಲ್ಲ ಮಾಡ್ತಾನೆ. ಕ್ಲಾಸ್ ಬಂದು ಹೋಗಲಿಲ್ಲ, ಇಡೀ ದಿವಸ ವೇಸ್ಟ್ ಇದ್ದಾಗಲೇ. ಅವನು ಮಾಡಿದ್ದೆಲ್ಲ ವೇಸ್ಟ್. ಅದೊಂದು ಮಾಡಿದ ಅವತ್ತಿನ ಕೆಲಸ ಮುಗಿದು. ಇಂಪಾರ್ಟೆಂಟ್ ಅಂದ್ರೆ ಜ್ಞಾನ ಕಾರ್ಯನೇ. ಜಗತ್ತಿನಲ್ಲಿ ಯಾವ ಕಾಲಕ್ಕೂ ನಡೆದೇ ಇರತಕ್ಕಂಥ ವಸ್ತು ಅಂದ್ರೆ ಜ್ಞಾನ. ಅಂತಹ ಜ್ಞಾನಕ್ಕೋಸ್ಕರ ನಾವು ವಿಶ್ವ ಪ್ರಯತ್ನ ಮಾಡಬೇಕು. ಅದನ್ನು ತೋರಿಸಲಿಕ್ಕೆ ತುಂಬಿದ ಸಭಾಮಂಟಪದಲ್ಲಿ ಜ್ಞಾನ ನಡೆಯಿತು. ಇವತ್ತು ಯಾವುದೇ ಕೆಲಸದ ಜ್ಞಾನ ನಡೆಯಿದೆ, ಹರಟೆ ಗ್ಯಾರಂಟಿ ನಡೆಯಿತು. ಮದುವೆ ನೋಡಿ ಹುಡುಗರೆಲ್ಲ ಹರಟೆ ಹೊಡಿತಾರೆ, ಮಂತ್ರಿಗಳಲ್ಲ ಪಾರ್ಟಿ ಹೊಡೆದು ಕೂತಿರ್ತಾರೆ ಅಷ್ಟೇ. ಅಲ್ಲಿ ಸ್ಕೋರ್ ಕೇಳಿದ್ರೆ, ಅಲ್ಲಿ ಸಿನಿಮಾ ವಿಷಯ ಕೇಳಿದ್ರೆ, ಸೀರಿಯಲ್ ಕೇಳಿದ್ರೆ ಹೊರತು ಮತ್ತೊಂದು ಶಾಸ್ತ್ರ ವಿಚಾರ ಇರೋದಿಲ್ಲ. ಎಂಥ ಪ್ರಸಂಗದಲ್ಲೂ ಕೂಡ ಮನುಷ್ಯ ಇವತ್ತು ಜ್ಞಾನವನ್ನು ಮರೀತಾನೆ. ಆದರೆ ಎಂಥ ಪ್ರಸಂಗದಲ್ಲೂ ಜ್ಞಾನ ಮರೀಕೂಡು ಎಂಬುದು ಶಾಸ್ತ್ರದ ಆದೇಶ. ಅಂತ ಸಭೆಗೆ ಅಧ್ಯಕ್ಷರಾಗಿ ಯಾರು ಕೊಡಬೇಕು ಯೋಚನೆ ಮಾಡಿ. ಅಂಥ ಸಭೆಗೆ ಯಾರು ಅಧ್ಯಕ್ಷರಾಗಬೇಕು? ಇವತ್ತು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಕಾನ್ಫರೆನ್ಸ್, ಅದಕ್ಕೊಬ್ಬ ಅಧ್ಯಕ್ಷನ ಆಗಲಿಕ್ಕೆ ಒಂದು ಅರ್ಹತೆ ಸಾಕು. ಅದೇ ಕಾಲೇಜ್ ಟೀಚರ್ಸ್ ಒಬ್ಬ ಜಾಸ್ತಿ ಆಯಿತು, ಯೂನಿವರ್ಸಿಟಿ ಇನ್ನೂ ಜಾಸ್ತಿ ಆಯಿತು, ನ್ಯಾಷನಲ್ ಸ್ಟೇಟ್ ಲೆವೆಲ್ ಇಂಟರ್ನ್ಯಾಷನಲ್ ಆ ಯೋಗ್ಯತೆ ಜಾಸ್ತಿ ಆಗಬೇಕಾಗತ್ತೆ. ಇದು ಇಂಟರ್ನ್ಯಾಷನಲ್ ಆಗೋದು ಅಲ್ಲ, ವಿಶ್ವದ ಸಮ್ಮೇಳನ, ವಿಶ್ವದ ಸಮ್ಮೇಳನ. ಅಲ್ಲಿ ಬರೆದ ದೇವತೆಗಳಿಲ್ಲ, ಋಷಿಗಳಿಲ್ಲ, ಮುನಿಗಳಿಲ್ಲ, ಪ್ರತಿಯೊಬ್ಬರು ಬಂದಿದ್ದಾರೆ, ದುಷ್ಟರೆಲ್ಲ ಸೇರಿದ್ದಾರೆ. ಆ ಸಭೆಯನ್ನು ಹೇಗೆ ನಿಯಂತ್ರಣ ಮಾಡಬೇಕು? ಮತ್ತೆ ಎಷ್ಟು ಎಂತಹ ದಾರಿ ಕೂತಿರ್ಬೇಕು ಅಧ್ಯಕ್ಷರಾಗಿ? ಯಾರು ಕೂತರಂತೆ? ಪ್ರಾಸ್ತಿಕೋತ್ರ ಪರಿಪೂರ್ಣ ಸಿದ್ಧನಃ ವ್ಯಾಸಏವ ಭಗವಾನ್ ಬಹೂವ. ಶ್ರೀ ವೇದವ್ಯಾಸ ದೇವರೇ ಅಧ್ಯಕ್ಷರ ಸಭೆ. ಅವ್ರ ಮಾತು ಕೇಳೋದು ಪುಣ್ಯ, ಅವ್ರು ನೋಡೋದೇ ಪುಣ್ಯ, ಅವರಿದ್ದಾರೆ ಒಂದು ಪುಣ್ಯ, ವ್ಯಾಸಪೀಠ ಇದೇ ಬಂದು ದೊಡ್ಡ ಪುಣ್ಯ ಅದು. ಅಂತ ವೇದವ್ಯಾಸ ದೇವರೇ ಕೂತಿದ್ದಾಗ ಎಂಥ ಜ್ಞಾನಕಾರಿಯಾಗಿರಬಹುದು. ಅದು ಸಾಲದವನ್ನ ಹಾಗೆ ಕೃಷ್ಣ ಕೂತಿದ್ದಾನೆ ಪಕ್ಕದೊಳಗೇನೆ, ಅದೂ ಸಾಲದವನ್ನಾಗೆ ಪರಶುರಾಮ ದೇವರು ಕೂತಿದ್ದಾರೆ. ಮೂರು ರೂಪದ ಭಗವಂತ ಕೂತಿದ್ದಾರೆ. ಒಂದು ಫೋಟೋ ಇದ್ರೆ ಸಾಕು, ಎಷ್ಟೋ ಖುಷಿ ಆಗುತ್ತೆ. ದೇವರು ಸ್ಮರಣೆ ಮಾಡಿದ್ರೆ ಸಾಕು, ಮೂರು ರೂಪದ ಭಗವಂತ ಕೂತಿದ್ದಾನೆ. ಆಗ ರಾಜಸೂಯಾಗ ನಡೀತು. ಅದಕ್ಕೆ ಹೇಳ್ತಾರೆ, ಮೂರು ರೂಪದ ಭಗವಂತ ಕೂತಿದ್ದ, ರಾಜಸೂಯಾಗ ನಡೀತು. ಎಲ್ಲಿ ಮೂರು ರೂಪದ ಭಗವಂತ ಇರ್ತಾನೋ ಅದು ರಾಜಸೂಯಾಗ ಆಗುತ್ತೆ ಅಂತ ಅರ್ಥ. ನಮ್ಮಲ್ಲೂ ರಾಜಸೂಯಾಗ ಆಗುತ್ತೆ. ಮೂರು ಜನ ಇರಬೇಕಾದ್ರೆ ಕೃಷ್ಣ ಇರಬೇಕು, ಕೃಷ್ಣ ಎಲ್ಲಿರಬೇಕು ಅಂದ್ರೆ ಸಾಲಿಗ್ರಾಮ ಕಪ್ಪು ಇರುತ್ತಲ್ಲ ಅದೇ ಕೃಷ್ಣ, ಕೃಷ್ಣ ಇದ್ದಾನೆ ಅಂತಾಯ್ತು. ವೇದವ್ಯಾಸ ದೇವರು ಇರಬೇಕು, ಭಾಗವತ ಸರ್ವಮೂಲ ಗ್ರಂಥಗಳಿದ್ದು ಬಿಟ್ಟರೆ ವೇದವ್ಯಾಸರಿದ್ದಾರೆ ಆಯ್ತು. ಪರಶುರಾಮದೇವರು ಇರಬೇಕು, ವೈಷ್ಣವ ಅಗ್ನಿ ಕಾರ್ಯ ಎಲ್ಲ ಮಾಡ್ತಾನಲ್ಲ ಪರಶುರಾಮದೇವರಿದ್ದಾರೆ ಅಂತಾಯ್ತು. ಮೂರು ನಡೀತಾನೆ ರಾಶಿಯಾರ ಆಯ್ತ ಲೆಕ್ಕ. ಮತ್ತು ಮೂರಲ್ಲಿ ಒಂದು ಇರೋದಿಲ್ಲ, ಭಾಗವತ ಪುಸ್ತಕ ಇರೋದಿಲ್ಲ, ಸಿನಿಮಾ ಕಥೆ ಪುಸ್ತಕ ಕಾದಂಬರಿ ಇರುತ್ತಷ್ಟೇ. ಸಾಲಿಗ್ರಾಮನು ಏ ಸಾಲಿಗ್ರಾಮ ಏನಂತ ಕೇಳೋ ಜನ, ಸಿಮೆಂಟ್ ತೊಗೊಂಡ್ಬರ್ತಾರೆ ಸಾಲಿಗ್ರಾಮನ ಅಂತ ಕೇಳಕ್ ಬರ್ತಾರೆ ಪಾಪ. ಇವತ್ತು ಎಷ್ಟು ದುರಂತ ಅಂದ್ರೆ ಯಾತ್ರೆಗೆ ಅಂತ ಹೋಗಿರ್ತಾರಲ್ಲ, ಯಾರು ಸಾಲಿಗ್ರಾಮ ಪೂಜೆ ಮಾಡೋಕೆ ಅಂತ ಹೇಳಿ ಕೇಳಿರ್ತಾರೆ, ಹೊತ್ಕೊಂಡ್ಬರ್ತಾರೆ. ಅಲ್ಲಿ ಗೊತ್ತಾಗಿದೆ ಡಿಮ್ಯಾಂಡ್ ಇದೆ ಅಂತೇಳಿ, ಸಾಲಿಗ್ರಾಮ ಸಿಗೋದಿಲ್ಲ, ಸುಲಭ ಸಿಗೋದಿಲ್ಲ. ಸಿಮೆಂಟ್ ಇಲ್ಲಿ ಹೊತ್ತು ಬಿಡ್ತಾರೆ ಕೊಡ್ತಾರೆ ಪಾಪ, ನೂರಾರು ಹೊತ್ಕೊಂಡ್ಬರ್ತಾನೆ ಅಂದ್ರೆ ಸಿಮೆಂಟ್ ತುಂಡುಗಳಾಗಲ್ಲ ಕೂಡ. ಸಾಲಿಗ್ರಾಮ ಪೂಜೆ ಮಾಡಿ ಯಾತಕ್ಕೆ ಹೀಗಾಯ್ತು ಗೊತ್ತೇನು, ಸಾಲಿಗ್ರಾಮ ಪೂಜೆ ಬಿಟ್ಟು ಹುರ್ತಿಳಿಯೇ ತಪ್ಪೋಯ್ತು ಕೊನೆ. ತುಂಬಾ ದಿವಸ ಲಿಂಕ್ ತಪ್ಪೋಗಿದ್ರಿಂದ ಸಿಮೆಂಟನ್ನೇ ಸಾಲಿಗ್ರಾಮ, ಸಿಮೆಂಟನ್ನೇ ಚಕ್ರ ಅಂಕಿತಾದ ಮಾಡ್ತಾ ಇರ್ತಾರೆ. ಇಂಥ ಮೂರ್ಖತನ ಬರಲಿಕ್ಕೆ ಕಾರಣ ಸಂಪರ್ಕ ಪೂರ್ತಿ ಕಳ್ಕೊಂಡಿತ್ತು. ಇನ್ನು ಅಗ್ನಿ ಕಾರ್ಯ ಮನೆಯಲ್ಲಂತೂ ಇಲ್ಲವೇ ಇಲ್ಲ. ಅಗ್ನಿ ಕಾರ್ಯ ಹೇಳಿ ಬಾಯಿಗೆ ಬಂದ್ರೆ ಮನೆಯಲ್ಲಿ ಅಂದ್ರೆ ಪಾಪ, ಬಾಯಲ್ಲಿ ಅಗ್ನಿ ಕಾರ್ಯ ಶುರುವಾಯಿತು ಹೊರತು ಮನೆಯಲ್ಲಿ ಅಗ್ನಿ ಕಾರ್ಯ ಹೊರಟೋಯ್ತು. ಪರಶುರಾಮದೇವರು ಬಿಟ್ಟಾಗ ಲೆಕ್ಕ, ಪೂಜೆ ಬಿಟ್ಟು ಕೃಷ್ಣನ್ ಬಿಟ್ಟಾಗ ಲೆಕ್ಕ, ಓದೋರು ಬಿಟ್ಟರು ವೇದವ್ಯಾಸರು ಬಿಟ್ಟಾಗ ಲೆಕ್ಕ. ಆ ಮೂರು ಇದ್ರೆ ಆಶ್ರಯ ಆಗೋದು ಅತ್ಯಂತ ಖಚಿತ. ಮೂರು ನಡೀತಂತೆ, ಆಶ್ಚರ್ಯ ಸೇರಿದ್ದಾರೆ ಸಭೆಯಲ್ಲಿ ಅಧ್ಯಕ್ಷರು. ಅವರು ಪ್ರೊಸೀಡಿಂಗ್ಸ್ ಎಲ್ಲ ಯಾರು ಕಂಡಕ್ಟ್ ಮಾಡಬೇಕೀಗ ಅದನ್ನ? ಭೀಮಸೇನೆ ಕಂಡಕ್ಟ್ ಮಾಡ್ತಾರೆ. ಇದು ವಿಶೇಷ, ಭೀಮಸೇನ ಇಡೀ ಸಭೆಯ ನಿರ್ವಾಹಕರು ಭೀಮಸೇನ ದೇವರು. ಈಗ ನಮಗೆ ಅರ್ಥ ಆಗುತ್ತೆ ಭೀಮಸೇನ ಎಂಥ ಬಲಾಢ್ಯನೋ ಅಂತ. ಶ್ರೇಷ್ಠ ಪಂಡಿತ ಭೀಮಸೇನ ಸಮೋ ನಾಸ್ತಿ ಸೇನಯೋರು ಹಯೋರಪಿ ಪಾಂಡಿತ್ಯೇಕ ಪಟುತ್ವೇಕ ಶೂರತ್ಯೇತಿ ಬಲೇಪಿ ಚ ಅಂತ. ವಿದ್ವಾಂಸರು ಕಂಡನ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ, ಬರೀ ಬಾಯಿಗಳನ್ನ ಮಾತಾಡೋದು ಜಾಸ್ತಿ ಅದರಲ್ಲೆಲ್ಲ ಕೂಡ. ಅಂಥವ್ರು ತುಟಿ ಪಿಟಕ್ಕನ್ನ ಕೂಡಿಸ್ಬೇಕಾದ್ರೆ ಎಂಥ ಜ್ಞಾನ ಇರಬೇಕು. ಅದಕ್ಕೆ ಅಲ್ಲಿ ಭೀಮಸೇನ ದೇವರು ಏನು ಸಭೆ ನಿರ್ವಹಣೆ ಮಾಡಿದ್ರಲ್ಲ, ಅದಕ್ಕೆ ಪೂರ್ಣ ಪ್ರಜ್ಞರನ್ನಾಗಿ ಭಗವಂತ ಅವರನ್ನೇ ಕಳಿಸಿಕೊಡ್ತಾ ಇದ್ದ. ಆ ಸಭೆಯ ನಿರ್ವಹಣೆ ಅವರಂತ ಯಾರಿಗೂ ಸಾಧ್ಯ ಇರಲಿಲ್ಲ. ಸರ್ವೋತ್ತಮರಾಗಿ ವೇದವ್ಯಾಸರು ಕೂತರು, ಜೀವೋತ್ತಮರಾಗಿ ಭೀಮಸೇನೆ ನಡೀತಾ ಇದ್ದಾರೆ. ಇನ್ನು ವಾದಕ್ಕಿಡದವರೆಲ್ಲ ಮಹಾಮಹಾ ದುಷ್ಟರುಗಳು, ದುರ್ಯೋಧರಾಜಗಳೆಲ್ಲ ಸೇರಿದ್ದಾರೆ. ಆ ಕಥೆ ಅದರ ಸಂಪೂರ್ಣವಾದ ಯಶಸ್ಸು ಹರಿವಾಯುಗಳ ಸರ್ವೋತ್ತಮತ್ವ ಜೀವೋತ್ತಮತ್ವಗಳ ಸಮರ್ಥನೆ. ಏನು ನಡೀತು ತೀರ್ಮಾನ ಏನಾಯ್ತು ಅದರೊಳಗೆ? ಇವತ್ತು ನಮ್ಮಲ್ಲಿ ಎರಡು ಸಭೆಗಳು ನಡೆಯೋದೇ ಇಲ್ಲ. ಮೊದಲನೇ ಅಕಸ್ಮಾತ್ ನಡೆದ್ರೆ ದೊಡ್ಡ ಗಲಾಟೆ, ಪಡದಾಟ ಪಡೆದ ಬೈಕ್ ಇಟ್ಕೊಂಡು ಹೋಗೋದು, ಅದೇ ಆಗಿಬಿಡ್ತಾರೆ. ಅದು ಊಟಕ್ಕೆ ಗೊತ್ತಾಗ್ತದೆ ಎದ್ದು ಹೋಗ್ಬಿಡ್ತಾರೆ. ಕೊನೆ ಇಷ್ಟೇ ಆಗೋದು, ಎಷ್ಟೋ ಸಭೆಗಳಲ್ಲಿ ಚರ್ಚೆ ಮುಗಿಯೋದೇ ಇಲ್ಲ. ಕೊನೆಗೆ ಅಬ್ರಪ್ಟ್ ಎಂಡ್ ಆಗೋದೇ ಸದ್ದು ಸಭೆಗೆ. ನೋಡೋರಿಗೆಲ್ಲ ಇದು ಕನ್ಫ್ಯೂಷನ್, ಇದು ಬದ್ದು ಜ್ಞಾನನೇ ಹೋಗ್ಬಿಡುತ್ತೆ. ಇವರೇ ಹೀಗೆ ಜಗಳಾಡ್ತಾರೆ, ಹೇಗಿದ್ರೆ ಏನು ತಪ್ಪಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ ಪಾಪ. ಅಲ್ಲಿ ಹೇಳ್ತಾರೆ ತತ್ವವಿರಳೆಯ ಕಥಾ ಬಹುವೀರಿ, ಪ್ರತಿಯೊಂದು ಬದುಕು ಸಿದ್ಧಾಂತ. ಸಭೆ ಸಮಾರಂಭ ಜನ ಯಾಕೆ ಹೋಗಬೇಕು ಗೊತ್ತೇನು, ತುಂಬಾ ಸಂಶಯ ಇರುತ್ತಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಸಭೆ ಸಮಾರಂಭಗಳಿಗೆ ಹೋದರೆ ಸ್ವಚ್ಛವಾದ ಮನಸ್ಸನ್ನು ವಾಪಸ್ ತರಬೇಕು. ಇವತ್ತು ಫುಲ್ ಆಫ್ ಕನ್ಫ್ಯೂಷನ್ ವಾಪಸ್ ಹೋಗ್ಬಿಡ್ತಾನೆ. ಕೆಲ ಗಲಾಟೆ ನೋಡ್ತಾನಲ್ಲ ಯಾಕಾರ ಬಂದು ಅನ್ಕೊಂಡ್ಬಿಡ್ತಾನೆ ತನ್ನ ಈ ತರ ಆಗ. ಆಗ ಸ್ನಾನ ಮಾಡಿದ ಮೇಲೆ ಮೈ ಶುದ್ಧ ಆಗಬೇಕು. ಮೊದಲಿಗಿಂತ ಕೊಳೆಯಾದ ಸ್ನಾನ ಯಾಕೆ ಮಾಡಬೇಕು? ಈ ಮಧ್ಯೆ ಸ್ನಾನ ಮಾಡಿದ ಗುರುತು ಸ್ವಚ್ಛತೆ, ಪಾಠ ಪ್ರವಚನ ಕೇಳಿದ್ದ ಗುರುತು ಮನಸ್ಸಿಗೆ ನೆಮ್ಮದಿ. ಅದು ಸಿಕ್ಕದೆ ಹೋದ್ರೆ ಅದು ವೇಸ್ಟ್. ಅದು ಎಂಥ ನೆಮ್ಮದಿ ಸಿಕ್ತು ಅಂತ ಗೊತ್ತಾ? ತತ್ವನಿರ್ಣಯ ಕಥಾ ಬಹುವೀರಿ, ಪ್ರಾಶ್ನಿಕೋತ್ರ ಪರಿಪೂರ್ಣ ತಿದ್ಘನೋ ವ್ಯಾಸಯೇವ ಭಗವಾನ್ ಬಹೂವಃ. ತೀರ್ಮಾನ ಏನಾಯ್ತು? ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯತ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಷ್ಟು ಶಾಸ್ತ್ರ ಓದಿ, ಎಷ್ಟು ಯೋಚನೆ ಮಾಡಿ, ಕೊನೆ ಉಳಿಯೋದೇನು? ಧ್ಯೇಯೋ ನಾರಾಯಣ ಸದಾ. ಹರಿರೇವ ಪರಃ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ಹರಿ ಸರ್ವೋತ್ತಮತ್ವ ಇಡೀ ಶಾಸ್ತ್ರಗಳ ಸಾರ. ಭಗವದ್ಗೀತೆಯಲ್ಲಿ ಭಗವಂತನೇ ಸಾರ್ತಾನೆ ಅರ್ಜುನ, ವೇದೈಶ್ವ ಸರ್ವೈಹಿ ಅಹಮೇವ ವೇದ್ಯ, ಸಕಲ ವೇದಗಳು ಹೇಳೋದು ನನ್ನನ್ನೇ ಅಂತ ಭಗವಂತ ಸಾರ್ತಾನೆ. ಯಾರು ಯಾವ ಸಂತ ಭಗವದ್ಗೀತೆ ಅಂತ ದೊಡ್ಡ ಗ್ರಂಥ ಇಲ್ಲ ಅಂತ ಜಗತ್ತಿ ಗೆಲ್ಲಬೇಕಾದ್ರೂ ಗೊತ್ತಾಗಿದೆ. ಆ ಭಗವದ್ಗೀತೆಯಲ್ಲಿ ಹೇಳಿದ ವಿಷಯ ಏನು? ಕೃಷ್ಣನೇ ಸರ್ವೋತ್ತಮ ಅನ್ನ ಮಾತು. ಒಂದ್ ಕಡೆ ಕೃಷ್ಣ ಉವಾಚ ಅಂತ ಬರೋದಿಲ್ಲ, ಭಗವಾನ್ ಉವಾಚ ಅಂತಾನೆ ಬರೋದು. ಕೃಷ್ಣಸ್ತು ಭಗವಾನ್ ಸ್ವಯಂ, ಅದು ಹರಿ ಸರ್ವೋತ್ತಮತ್ವ. ಭಗವದ್ಗೀತೆ ಪುಸ್ತಕ ಎಷ್ಟು ಸಿಗುತ್ತೆ, ಹರಿಸರ್ವತ್ವ ಎಷ್ಟು ಗೊತ್ತಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಪುಸ್ತಕದ ವಿಷಯ ಜ್ಞಾನ ಗೊತ್ತಾಗಿಲ್ಲ ಅಂತ. ಕಣ್ಣು ಮುಚ್ಚಿ ವಿಷ್ಣು ಸಹಸ್ರ ನಾಮ ಎಷ್ಟನೇ ಹೇಳ್ತಾರೆ, ವಿಷ್ಣು ಸರ್ವೋತ್ವ ಅಂತ ಗೊತ್ತಿಲ್ಲ. ವಿಷ್ಣು ಸರ್ವೋತ್ವ ಅಂತ ಗೊತ್ತಿಲ್ಲ, ವಿಷ್ಣು ಸಹಸ್ರ ನಾಮ ಹೇಳೋದು. ಭಗವದ್ಗೀತೆ ಕೃಷ್ಣ ಭಗವಂತ ಅಂತ ಗೊತ್ತಿಲ್ಲ, ಭಗವದ್ಗೀತೆ ಕೇಳೋದು. ಇವೆಲ್ಲ ದುರಂತಗಳು. ಸರಿಯಾದ ಜ್ಞಾನದ ಒಂದು ದೊಡ್ಡ ಪರಂಪರೆಯನ್ನೇ ಕೃಷ್ಣ ಭೀಮರ ನೇತೃತ್ವದಲ್ಲಿ ಜನ ಪಡೆದರಂತೆ. ಭಾರಿ ಸಮಾರಾಧನೆ, ಹೊಟ್ಟೆ ತುಂಬ ಅನ್ನ, ತಲೆ ತುಂಬ ಜ್ಞಾನ, ಇದು ಸಭೆಗಳ ವ್ಯವಸ್ಥೆ ಇರಬಹುದು. ಬರೀ ಅನ್ನ ಹಾಕಿಬಿಟ್ಟು ಅಕ್ಕರೆ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬರೀ ಜ್ಞಾನ ಕೊಟ್ಟರೆ ಬರೋದೇ ಇಲ್ಲ, ಏನು ಪ್ರಸಾದ ಇಲ್ಲ ಆಗಿದ್ರೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಮೂರು ಪ್ರಸಾದ ವಿತರಣೆ ಗುಂಪು ದೊಡ್ಡದಾಗಿ ಹಾಕಿಬಿಟ್ರೆ ಆಗ ಸೇರುತ್ತಾರೆ ಮನುಷ್ಯನ ಪದ್ಧತಿ. ಅದಕ್ಕೆ ನಮ್ಮಲ್ಲಿ ಏನಾಯ್ತು? ಬರೀ ಹೇಳಿದ್ರೆ ಕೇಳೋದಿಲ್ಲ, ಬರೀ ಕೊಟ್ಟು ಪ್ರಯೋಜನ ಇಲ್ಲ, ಎರಡು ಮಿಕ್ಸ್ ಆಯ್ತು ನಮಗೆ. ಯಾವುದೇ ಸಮಯ ಸಮಾರಂಭದಲ್ಲಿ ಎರಡು ಯಾತಕ್ಕೆ ಸೇರುತ್ತೆ ಅಂದ್ರೆ ಜನಗಳ ಹೊಟ್ಟೆ ತಲೆ ಎರಡು ತುಂಬಬೇಕು. ಅದು ಮೊದಲು ತೀರ್ಥ, ಆಮೇಲೆ ಪ್ರಸಾದ. ಅದರ ಪದ್ಧತಿ ಏನು ಗೊತ್ತಾ? ಪ್ರಸಾದ ತೀರ್ಥ ಅಂಬೋದಿಲ್ಲ,
ತೀರ್ಥ ಪ್ರಸಾದ ಅಂತ ಹೇಳೋ ಪದ್ಧತಿ ಉಂಟು. ನಮ್ಮ ಪ್ರಕಾರ ತೀರ್ಥ ಅಂದ್ರೆ ಕುಡಿಯೋ ತೀರ್ಥ, ಪ್ರಸಾದ ಅಂದ್ರೆ ತಿನ್ನೋ ಪ್ರಸಾದ. ತಪ್ಪು, ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಮೊದಲು ಶಾಸ್ತ್ರ, ಅದರಿಂದ ಹರಿಪ್ರಸಾದ ಅನ್ನೋದು, ಹರಿಪ್ರಸಾದ ಅನ್ನೋದು ತಾತ್ಪರ್ಯ. ಅದನ್ನು ನಡೆಸಿದ ಹಿರಿಮೆ ರಾಜಶ್ರೀಯಾಗದ ನಡೀತಾ ಇತ್ತಂತೆ. ನಡೀತಾ ಇದೆ ವೈಭವ ಅಂದ್ರೆ ವೈಭವ. ಆ ಹೊತ್ತಿನೊಳಗೆ ದೊಡ್ಡ ಯಾಗದ ಮುಕ್ತಾಯ ಘಟ್ಟಕ್ಕೆ ಬರ್ತಾ ಇದ್ದಾರೆ. ಮುಕ್ತಾಯ ಘಟ್ಟದಲ್ಲಿ ಮೊದಲು ಹೇಳಿದಂತೆ, ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದೆಲ್ಲ ಮಹಾಭಾರತದ ಶ್ಲೋಕ, ಆಲೋಚ್ಯ ಸರ್ವಶಾಸ್ತ್ರಾನಿ ಮಹಾಭಾರತದ ಶ್ಲೋಕ. ಎಲ್ಲ ನಡೀತಾ ಬಂತು. ಕೃಷ್ಣ ಕೆಲಸ ಹಂಚಿದ್ದ, ನಿನ್ನೆ ನೋಡಿದ್ದೇವೆ. ಕೃಷ್ಣ ಎಲ್ಲರಿಗೂ ಕೆಲಸ ಹಂಚಿಬಿಟ್ಟಿದ್ದ. ಕಬ್ಬೊಬ್ಬರೊಂದು ಕೆಲಸ, ಭೀಮಸೇನಿಗೆ ಮಹಾನಸಾಧ್ಯಕ್ಷ, ದುರ್ಯೋಧನಿಗೆ ಧನಾಧ್ಯಕ್ಷ, ಸಾಕಷ್ಟು ಧನ ಬಂದ ಧನ ರಿಸೀವ್ ಮಾಡೋದು ಅವನ ಕೆಲಸ. ಆ ಕಾಣಿಕೆ ಕೊಳ್ಳಿ ಜನ ಹೇಗೆ ಬರ್ತಿದ್ರು ಅಂತ ಅಲ್ಲಿ ಹೇಳ್ತಾರೆ. ಸಾಮಾನ್ಯ ಇಸ್ರೋದ ಕ್ಯೂರೋ ನೋಡಿದ್ದೇವೆ, ಕೊಳ್ಳ ಕ್ಯೂ ಇತ್ತಂತ. ಇದು ಆಶ್ಚರ್ಯ. ಧರ್ಮರಾಜಾದಿ ಪಾಂಡವರಿಗೆ ಕಾಣಿಕೆ ತಂದಿದ್ರು, ಅಲ್ಲಿ ದಿಗ್ವಿಜಯ ಕೊಡಗಳು ಕೊಟ್ಬಿಟ್ಟಿದ್ರು, ಪ್ಲಸ್ ಮತ್ತೆ ಕೊಡ್ತಾ ಇದ್ದಾರಂತೆ. ಅಲ್ಲಿ ಹೇಳ್ತಾರೆ, ಅತಿ ಕಡಿಮೆ ಅಂದ್ರೆ ತೀರ ಸಾಮಾನ್ಯ ವ್ಯಕ್ತಿ ಕಾಣಿಕೆಯನ್ನಾಗಿ 1000 ಸುವರ್ಣ ನಾಣ್ಯ ತಂದಿದ್ದಂತೆ. ಪ್ರತಿಯೊಬ್ಬ ಸಭೆಯಲ್ಲಿ ಭಾಗವಹಿಸಿದವನು ಕೂಡ ರಾಜ ಮಹಾರಾಜರುಗಳಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಹಾಭಾರತ ಮುಂದೆ ಬರುತ್ತೆ, ನೆಕ್ಸ್ಟ್ ಟೈಮ್ ಹೋಗ ನೋಡ್ತೇವೆ. ಅಧ್ಯಾಯ ಪೂರ್ತಿ ಯಾರು ಏನೇನು ಕೊಟ್ಟರು ತಿಳಿಸಿಕೊಡ್ತಾರೆ. ಅಲ್ಲಿ ಅಷ್ಟು ವೆರೈಟಿ ಇವತ್ತು ಸಿಗೋದಿಲ್ಲ ಜನಗಳಿಗೆ. ಇಷ್ಟು ಅಡ್ವಾನ್ಸ್ ಆಗಿದ್ರು ಕೂಡ ಮಹಾಭಾರತ ಅಧ್ಯಾಯ ಓದಬೇಕಾದ್ರೆ ಸಿಕ್ಕಾಪಟ್ಟೆ ನಾಲೆಜ್ ಬೇಕಾದ್ರೆ. ಎಂತೆಂಥ ರತ್ನಗಳ ವೆರೈಟಿ ಹೇಳ್ತಾರೆ, ಆಭರಣಗಳ ವೆರೈಟಿ ಹೇಳ್ತಾರೆ, ಚೀಲಗಳ ವೆರೈಟಿ ಹೇಳ್ತಾರೆ. ಒಂದು ಆಶ್ಚರ್ಯ ಅಂದ್ರೆ ಕೆಲವು ಕೇಳಿದ್ರೆ, ಯಾವ ಕಾಲಕ್ಕೆ ಯಾವ ಡೆವಲಪ್ ಆಗುತ್ತೆ ಹೇಳ್ತಾರೆ. ಇಲಿಯ ಚರ್ಮದಿಂದ ಮಾಡಿದ ಚೀಲ ತಂದಿದ್ರು ಅಂತ ಹೇಳ್ತಾರೆ. ಇಲಿಯ ಚರ್ಮದಿಂದ ಮಾಡಿದ ಚೀಲ ತಂದಿದ್ರು, ವ್ಯಾಘ್ರ ಚರ್ಮ ಅದೆಲ್ಲ ಉಪಯೋಗಿಸ್ತಿದ್ರು, ದಂತಗಳಿಂದ ಮಾಡಿದ ಏನೇನು ಪದಾರ್ಥ ಇದ್ರು. ಬಾಲ್ಯಕರಾಜ ರಥವನ್ನೇ ಸಮರ್ಪಣೆ ಮಾಡಿದನಂತೆ ಧರ್ಮರಾಜನಿಗೆ. ಅನೇಕ ವಿಧವಾದ ಕಾಳಿಕೆಗಳು ಸುರಿಮಳೆ ನಡೀತಾ ಇತ್ತು. ಅದನ್ನೆಲ್ಲ ಇಸ್ಕೋಬೇಕಾದವರು ದುರ್ಯೋಧನ ಇಸ್ಕೋಬೇಕು. ಇಲ್ಲಿ ಎಷ್ಟೇ ಲೆಕ್ಕೆಯಲ್ಲ ಕವನು ಕುಡಿಸಿದ್ರಂತೆ. ಅದ್ರ ಪರಿಣಾಮ ಏನಾಯ್ತು ಆಮೇಲೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಬಂದವರನ್ನೆಲ್ಲ ಸ್ವಾಗತ ಮಾಡತಕ್ಕಂಥ ಕೆಲಸ ಅರ್ಜುನನದು. ಆ ಋಷಿಗಳನ್ನು ಸ್ವಾಗತ ಮಾಡೋ ಕೆಲಸ ಅಶ್ವತ್ಥಾಮಾಚಾರ್ಯರು, ಮತ್ತು ಮೇಲ್ವಿಚಾರಣೆ ಮಾಡಿಕೊಂಡು ಓಡಾಡತಕ್ಕಂಥ ಕೆಲಸ ಭೀಷ್ಮರದು, ದ್ರೋಣರದು, ಕೃಪಾಚಾರ್ಯರು. ಅದೇ ರೀತಿಯಲ್ಲಿ ಈ ಜನಗಳನ್ನ ವಿಶೇಷ ರೀತಿಯಲ್ಲಿ ವಸ್ತುಗಳನ್ನ ವಿನಿಯೋಗ ಮಾಡತಕ್ಕಂಥ ಕೆಲಸ ವಿದುರನಿಗೆ ಕೊಟ್ಟಿದ್ದಂತೆ ಭಗವಂತ. ವಿದುರನಿಗೆ ಅರ್ಥ ಮಾಡಿಕೊಳ್ಳುವ ಕಾಲದ ಜಾತಿ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದ್ರೆ, ವಿದುರ ಶೂದ್ರ, ರಾಜ್ಯಾಧಿಕಾರ ಇಲ್ಲ, ಆದರೆ ಸಭೆಯಲ್ಲಿ ಉನ್ನತ ಸ್ಥಾನದಲ್ಲಿ ವಿದುರನ್ನು ಕೂಡಿಸಿದ್ದ. ಯಾಕೆ ಒಳ್ಳೆ ಧರ್ಮಿಷ್ಟ ತಿಳುವಳಿಕೆ ಉಳ್ಳವನು. ಈ ನಮಗೆ ಅರ್ಥ ಆಗುತ್ತೆ, ವರ್ಣ ವ್ಯವಸ್ಥೆಗೂ ಗೌರವಕ್ಕೂ ವ್ಯತ್ಯಾಸ ಉಂಟು. ವರ್ಣ ವ್ಯವಸ್ಥೆ ಕರ್ಮಾದಿಗಳಿಗೆ ಬೇಕೇ ಬೇಕು, ಆದರೆ ಯೋಗ್ಯತೆ ಇದ್ರೆ ಮಾತ್ರ ಪೂಜ್ಯತೆ ಇಲ್ಲದೆ ಹೋದ್ರೆ ಪೂಜ್ಯತೆ ಇಲ್ಲ. ಇದರ ಒಳ್ಳೆ ಒಂದು ಗೌರವವನ್ನು ಕೊಟ್ಟು ಉನ್ನತ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ವಸ್ತುಗಳನ್ನ ದಾನ ಧರ್ಮ ಮಾಡಬೇಕಲ್ಲ ಯಜ್ಞಯಾಗದಲ್ಲಿ. ಯಜ್ಞಯಾಗದಲ್ಲಿ ದಾನ ಕೆಲಸಕ್ಕೆ ಯಾರನ್ನು ಕೂಡಿಸಿದ್ರಂತೆ? ಕರ್ಣನನ್ನು ಕೂಡಿಸಿದ್ರಂತೆ. ಕರ್ಣೋ ದಾನೇ ಮಹಾಮನಾಹ, ದಾನ ಕೊಡೋ ಕೆಲಸ ಕರ್ಣನಿಗೆ ಕೊಟ್ಟಿದ್ರಂತೆ. ಕುಮಾರ ವ್ಯಾಸ ಇದನ್ನು ಬರೀತಾ ತಪ್ಪಾಗಿ ಬರೆದು ಬಿಡ್ತಾರೆ. ದಾನ ಕೊಡೋ ಕೆಲಸ ದುರ್ಯೋಧನೆ ಕೊಟ್ಟಿದ್ರು ಅಂತ ಬರೆದು ಬಿಡ್ತಾರೆ. ನಿನ್ನ ಹೇಳಿದ ಆ ರೀತಿ ಕೊಟ್ಟಿದ್ರೆ ಶಕುನಿ ಅವರು ಹಂಚಿಕೊಂಡ್ಬಿಡ್ತಿದ್ರೆ ಹೊರತು ಒಂದು ಒಳ್ಳೆಯವರು ಬರ್ತಾನೆ ಇರಲಿಲ್ಲ. ಋಷಿ ಮಾಡದಷ್ಟೇ ಅವನ ಕೆಲಸ, ಕೊಡೋ ಕೆಲಸ ಎಲ್ಲ ಕರ್ಣನಿಗೆ ಕೊಟ್ಟಿದ್ರಂತೆ. ಕರ್ಣನ ಸೂರ್ಯಾವತಾರ, ಸೂರ್ಯ ಸ್ನಾನ ಯಾರು ಮಾಡಲಿಲ್ಲವಂತೆ. ಯಾಕೆ ಗೊತ್ತೇನು, ಅದು ಬೆಳಕನ್ನೇ ದಾನ ಮಾಡ್ತಾನಲ್ಲ ದಿವಸ. ಸಹಸ್ರ ಕಿರಣ ಅಂತ ಸೂರ್ಯನ ಹೆಸರು, ಸಾವಿರಾರು ಕಿರಣಗಳಿಂದ ಬೆಳಕ್ತಾನಂತೆ. ಆ ಬೆಳಕೊಂದಿಂದ ಹೋಗಿದ್ರೆ ನೀನು ದೀಪದಾನ ಅಂತಲ್ಲ, ನಾವು ಸೂರ್ಯನ ದೀಪ ಇಟ್ಟಿರ್ತೇವೆ, ಆತ ಕೂಡ ಬೆಳಕಿದ್ರೆ ನಮ್ಮ ದೀಪ ಎಷ್ಟೊತ್ತು ಇರಬೇಕು ಈ ಮಧ್ಯೆ. ಅದು ನಾವೊಂದು ಗೌರವದ ಸಂಕೇತವಾಗಿ ಕೊಡ್ತೇವೆ ಹೊರತು ಸೂರ್ಯ ಕೊಡ್ತಕ್ಕಂತಹ ಬೆಳಕಿನ ದಾನ ಯಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರೊಳಗೆ ನಿಂತು ಮಾಡೋರು ಯಾರು? ಸಾಕ್ಷಾತ್ ಭಗವಂತನೇ. ದೇಹಸ್ಥದ ಪವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಕರ್ಣನಿಗೆ ದಾನದ ಕೆಲಸ ಕೊಟ್ಟರಂತೆ. ಎಲ್ಲ ನಡೀತಾ ಇದೆ. ಕೊನೆಗೆ ಕೃಷ್ಣ ಹೇಳ್ತಾರೆ, ಧರ್ಮರಾಜ ನನಗೂ ಒಂದು ಕೆಲಸ ಕೊಡು ಅಂತ ಹೇಳಿದಾಗ, ಧರ್ಮರಾಜ ಕೃಷ್ಣಗೆ ಕೆಲಸ ಕೊಡಬೇಕು ಈ ಮಧ್ಯೆ. ಕೃಷ್ಣ ಏನು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿದ್ರೆ ಎಲ್ಲ ಕೆಲಸ ಆಗುತ್ತೆ, ದಯವಿಟ್ಟು ನೀನು ಪೂಜ್ಯರಾಗಿ ಕೂತಿರು ಅಂದ್ರೆ ಕೃಷ್ಣ ಹಾಗೆಲ್ಲ ಇಲ್ಲ, ನಾನು ಕೆಲಸ ಮಾಡಲೇಬೇಕು, ಏನಾರು ಒಂದು ಕೊಡು, ಎಲ್ಲ ಹಂಚಿಬಿಟ್ಟಾಗಿದೆ, ಯಾವ ಕೆಲಸ ಬಾಕಿ ಇಲ್ಲ. ಈಗ ಇದು ಸಾರಸ್ಥ ನೋಡಿ, ಕೃಷ್ಣನ ಕೈಗೆ ವರ್ಕ್ ಅಲಾಟ್ಮೆಂಟ್ ಮಾಡಿಸಿತ್ತು. ಅಂದ್ರೆ ದೇವರು ನೇಮನ ಮಾಡಬೇಕಾದ ದುಡಿದವರು ಯಾರಿಗೆ ಸಾಧ್ಯ? ಅದು ಎಲ್ಲ ಮಾಡಿ ಆಯ್ತು. ಕೃಷ್ಣ ನಾನೇ ಹೋಗ್ಬೇಕು ಅಂತ ಹೇಳಿದಂತೆ. ಕೃಷ್ಣ ಏನ್ ಮಾಡ್ತೀಯ ಅಂತ ಕೇಳಿದ್ರು, ಕೃಷ್ಣ ಹೇಳ್ತಾನೆ, ಬಂದ ಬ್ರಾಹ್ಮಣರ ಪಾದ ತೊಳೆಯುವ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಇವತ್ತು ಈ ಮಾತನ್ನ ಕೇಳಿದ್ರೆ ಮನುಷ್ಯ ಗಾಬರಿ ಆಗಿಬಿಡ್ತಾನೆ. ಯಾರೇ ನಾನು ಎಂತ ದೊಡ್ಡವನು, ಆಗಲ್ಲ ಮಾಡೋಕೆ ಸಾಧ್ಯ ಇಲ್ಲ ಅಂತ ನಮ್ಮವಾದ. ಕೃಷ್ಣ ಹೇಳ್ತಾನೆ, ನಾನು ಬಂದ ವಿಪ್ರರ ಪಾದ ಪೂಜೆ ಮಾಡೋ ಕೆಲಸ ನಾನು ಮಾಡ್ತೇನೆ, ಆಯ್ತಾ ಇಲ್ಲೋ ಬ್ರಾಹ್ಮ. ಕೃಷ್ಣ ಹೇಳ್ತಾ ಭಾಗವತದಲ್ಲಿ ಬರೀತಾರೆ, ಶ್ರೀ ಕೃಷ್ಣ ಪಾದಾವನೇ ಜನಿ, ಬಂದ ವಿಪ್ರರಗಳ ಬ್ರಹ್ಮಜ್ಞಾನಿಗಳ ಪಾದ ತೊಳೆಯ ಕೆಲಸವನ್ನು ತಾನು ಹಂಚಿಕೊಂಡ. ವಿಪ್ರಸ್ತು ಚರಣ ವಿಪ್ರಾಣಾಂ ಚರಣಕ್ಷಾಲನೆ ಅಂತ ಮಹಾಭಾರತ. ಇದಕ್ಕೆ ತೋರಿಸ್ತಾರೆ ಪರಮಾತ್ಮ, ಯಾರು ಜ್ಞಾನಿಗಳ ಪಾದಕ್ಕೆ ಬೀಳುತ್ತಾರೋ ಅವರು ಅಗ್ರಪೂಜೆಗೆ ಅರ್ಹರಾಗ್ತಾರೆ ಅಂತ ಹೇಳಿ. ಮುಂದೆ ಕೃಷ್ಣಪೂಜೆ ಅಗ್ರ ಪೂಜೆ ಆಗಿದ್ದು ನಮಗೆ ಗೊತ್ತಿದೆ. ಈಗ ಆ ಊಟಕ್ಕೆ ಫಸ್ಟ್ ಹೋದ್ರೆ ಬದುಕಕ್ಕೆ ಲಾಸ್ಟ್ ಆಗಿಬಿಡ್ತಾನೆ, ಸೇವೆಗೆ ಫಸ್ಟ್ ಅಂದ್ರೆ ಗೌರವಕ್ಕೆ ಫಸ್ಟ್ ಆಗ್ತಾನೆ. ಇವರು ಕೃಷ್ಣ ತೋರಿಸಿದ ತಂತ, ಕೃಷ್ಣನಿಗೆ ಯಾವ ಪಾದ ಪೂಜೆ ಬೇಕಾಗಿದೆ, ಕೃಷ್ಣ ಯಾರ ಪಾದ ಹಿಡಿಬೇಕಾಗಿದೆ, ಎಲ್ಲರೂ ಅವನ ಪಾದ ಹಿಡಿಬೇಕು. ಈ ಮಧ್ಯೆ ಸ್ವತಂತ್ರ ಭಗವಂತ ಸರ್ವೋತ್ತಮ ನಮಗೆ ತೋರಿಸ್ತಾನೆ. ಮನುಷ್ಯ ತುಂಬಾ ಮುಂದೆ ಬರಬೇಕು ಅಂತಿದ್ರೆ ದಾರೆಗಳಿಗೆ ಶರಣಾಗಿ ಅಂತ ಹೇಳ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಸ್ತೇನ ಸೇವಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಜಗತ್ತಲ್ಲಿ ದೊಡ್ಡ ಆಸ್ತಿ ಅಂದ್ರೆ ಜ್ಞಾನ. ಅದನ್ನು ಕೊಡ್ತಾರೆ ಅಂದ್ರೆ ಪೂಜ್ಯತೆ ಬರಲೇಬೇಕಲ್ಲ. ರಾಯರಿಗೆ ಯಾತಕ ಗೌರವ ಕೊಡೋದು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದಾನಿಗಳಿಗೆ ನಾವು ಸಲ್ಲಿಸತಕ್ಕಂತಹ ನಮಸ್ಕಾರಾದಿ ಸೇವೆ ಎಷ್ಟು ತಾರಕ, ಅದನ್ನು ತೋರ್ಷ ಕೃಷ್ಣ ಹಾಗೆ ಮಾಡಿದನಂತೆ. ಎಲ್ಲ ಒಂದು ಘಟ್ಟ ತಲುಪಿದೆ, ಕಾರ್ಯ ನಡೀತಾ ಇದೆ ವಿಶಿಷ್ಟವಾದ ರೀತಿಯಲ್ಲಿ. ತುಂಬಾ ಜನಕ್ಕೆ ಇನ್ನೊಂದು ಗೊತ್ತಿಲ್ಲ, ಅದು ಬರೀ ರಾಜಸೂಯಾಗ ಅಲ್ಲ, ರಾಜಸೂಯ ಅಶ್ವಮೇಧೇ ಅಂತ ಕರೆದಿದ್ದಾರೆ. ಅಶ್ವಮೇಧೆಯಾಗ ಸಮೇತವಾದ ರಾಜಸೂಯಾಗವನ್ನು ಅವರು ಮಾಡಿದ್ದು. ಎಲ್ಲ ಕೃಷ್ಣಾರ್ಪಣಾ ಹಂತಕ್ಕೆ ಬಂತು. ಇನ್ನ ಸಭೆಯಲ್ಲಿ ಗೌರವವನ್ನು ಸಮರ್ಪಣೆ ಮಾಡೋದು, ಸಭೆಯಲ್ಲಿ ಗೌರವ ಸಮರ್ಪಣೆಯ ಕೆಲಸ ಆಗುತ್ತೆ. ಬಂದವರಿಗೆ ಸಂಭಾವನೆ ಕೊಡಬೇಕಾದ ಕೆಲಸ, ಪೂಜೆ ಸಲ್ಲಿಸಬೇಕಾದ ಕೆಲಸ. ಯಾರಿಗೆ ಮೊದಲ ಪೂಜೆ ಮಾಡಬೇಕು ಅಂತ ಸಮಸ್ಯೆ, ಅಗ್ರ ಪೂಜೆ ಅಂತ ಅದೇನು, ಯಾರಿಗೆ ಮೊದಲ ಪೂಜೆ ಮಾಡಬೇಕು. ದೊಡ್ಡ ಗಲಾಟೆ ಶುರುವಾಗದೇ ಅಲ್ಲಿ ಮೊದಲನೇ ತೀರ್ಥ ಯಾರಿಗೆ, ಮೊದಲನೇ ಇದು ಯಾರಿಗೆ, ಹೊರದಾಟ ಬರದಾಟ. ನಮ್ಮ ಬ್ರಾಹ್ಮಣರ ಕೇಸ್ ಕೋರ್ಟ್ ಕಚೇರಿಗೆ ಹೋಗ್ಬಿಟ್ಟಿದೆ ಅದೆಲ್ಲ ಕೂಡ. ಯಾರು ಮೊದಲ ತೀರ್ಥ ತಗೋಬೇಕು ಅಂತ ಕೋರ್ಟ್ಗೆ ಹೋಗಿ, ಯಾರು ಮುಸಲ್ಮಾನ ಜಡ್ಜ್ ಪಾಪ, ಅವ್ರಿಗೆ ಏನು ಅರ್ಥ ಆಗುತ್ತೆ ಈ ಗಲಾಟೆಗಳು. ನಮ್ಮ ಮಠಕ್ಕೆ ಬಂದು ನಮ್ಮ ಮಠಕ್ಕೆ ಬಂದು ನನಗೆ ಮೊದಲು ನನ್ನ ಮೊದಲು, ಅದು ಕಡೆ ಕೆಟ್ಟೋಯ್ತಂತ ಪಾಪ. ಇದು ಕಥೆಯೆಲ್ಲ ಹೆಚ್ಚು ನೂರಾರು ವರ್ಷಗಳು ನಡೆದ ಕಥೆ ಇದು. ಒಂದು ದೊಡ್ಡ ಸಭೆಗೆ ಹೋಗಿ ಕೊನೆಗೆ ವಿಚಾರ ಮಾಡಿ ಮಾಡಿ ತಲೆ ಕೆಡಿಸಿಕೊಂಡು ಕೊನೆಗೆ ಹೇಳಿದ್ರಂತೆ, ವಾಟ್ ಇಸ್ ದಿಸ್ ತೀರ್ಥ ಅಂತ ಕೇಳಿದ್ದಾರೆ ಪಾಪ. ಆ ತೀರ್ಥ ಅಂತ ರೆಫ್ರೆಷನ್ ಗೊತ್ತಿಲ್ಲ, ಕೊನೆಗೆ ಅವರು ತೀರ್ಥ ರೆಸೈನ್ ಮಾಡಬೇಕಾಯ್ತು ಕೊನೆಗೆ. ಓ ಹೋಲಿ ವಾಟರ್ ಅಂತ ಹೇಳಿದ್ರು ಕೊನೆಗೆ. ಅವಾಗ ಮೂರು ಜನ ತಗೋಬೇಕಾ, ಯಾಕೆ ತಗೋಬೇಕು, ಯಾರು ಮೊದಲು ಅಂತ ಯೋಚನೆ. ಅವನು ಹೇಳಿದ್ರಂತೆ, ಡೋಂಟ್ ವರಿ ಅಂತ ಹೇಳಿದ್ರು, ಡೋಂಟ್ ಇನ್ಮೇಲೆ ಹೀಗೆ ಮಾಡಿಬಿಡಿ ಜಡ್ಜ್ಮೆಂಟ್. ಅವನು ಏನು ಗೊತ್ತೇನು, ಈ ಒಂದು ಇದಕ್ಕೆ ತೀರ್ಥ ಕೊಡ ಕಮಂಡಲ್ಲಿ ಮೂರು ತರ ತೂತ ಹಾಕಿಸಿ ಒಟ್ಟಿಗೆ ಕೊಟ್ಟುಬಿಡಿ ತಗೊಂಡ್ಬಿಟ್ರೆ ಸಾಕು ಅಂತ ಹೇಳಿದ್ರಂತೆ. ಅವನು ಬಂದ ಸೂರ್ ಹೊಲಿಬಾರದ ಇದು ಆಶ್ಚರ್ಯ. ಅವನು ಕಾಮನ್ ಸೆನ್ಸ್ ಅಪ್ಲೈ ಮಾಡಿದೆ ಕೊನೆ ಪಕ್ಷ. ಇವರು ಜಗಳ ಅಪ್ಲೈ ಮಾಡಿದವರದ್ದು ಕಾಮನ್ ಸೆನ್ಸ್ ಅಪ್ಲೈ ಮಾಡಲೇ ಇಲ್ಲ. ಇದು ಪ್ರತಿಷ್ಠೆಯ ಪ್ರಶ್ನೆ ಆಗೋ, ಯೋಗ್ಯತೆ ಇದ್ರೆ ಹುಡುಕೊಂಡು ಬರಬೇಕಾದ್ರೆ ತಾನು ಹೋಗಬಾರದು ಅಂತ ಹೇಳುತ್ತೆ. ತಾನು ಹೋದ್ರೆ ಎಂತ ಗೌರವ ಅದು, ಒಂದು ಕೇಳ್ಕೊಂಡು ಹೋದ್ರೆ ಗೌರವ ಅಲ್ಲ, ಪ್ರಶಸ್ತಿಗಳ ಪಾಲ ಅಂತಿರ್ತಾರೆ ನೋಡಿ. ಕೇಳ್ಕೊಂಡು ಹೋದ್ರೆ ಅದು ಅದೇ ಒಂದು ದೊಡ್ಡ ಅನ್ಯಾಯ ಅದು. ಅದಕ್ಕಿಂತ ಒಂದು ಮೂರ್ಖತನ ಇಲ್ಲ, ಸಾಧ್ಯ ಇಲ್ಲ. ಅದಾಗಿ ಬರಬೇಕದು, ಜನಕ್ಕೆ ಅರ್ಥವಾಗೋದಿಲ್ಲ. ತುಂಬಿದ ಸಭೆಯಲ್ಲಿ ಯಾರಿಗೆ ಅಗ್ರ ಪೂಜೆ, ಯಾರಿಗೆ ಬದಲು ಹೇಳಿ ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು ಅಂತ ಯೋಚನೆ ಇದೆ. ಆಗ ಧರ್ಮರಾಜ ಯೋಚನೆ ಮಾಡ್ತಾನೆ, ಈ ತೀರ್ಮಾನ ಹೇಗಾಗಬೇಕಿದು, ಯಾರು ಕೇಳಿದ್ರೆ ಮತ್ತೆ ಗಲಾಟೆ ತಪ್ಪಿದ್ದಲ್ಲೇ ಅಲ್ಲ, ಹೇಗೆ ತೀರ್ಮಾನ ಮಾಡಬೇಕು ಅಂತೇಳಿ ಯಾರನ್ನ ಕೇಳಿದ ಧರ್ಮರಾಜ ನೋಡಬೇಕು. ಆಗ ಭೀಷ್ಮರನ್ನು ಕೇಳಿದನಂತೆ, ತಾತ ಪಿತಾಮಹ ಅಗ್ರ ಪೂಜಾರ್ಹ ಕೋತ್ರ ಲೋಕ ಸಮಾಗಮೇ. ಇಲ್ಲಿ ಜನರಷ್ಟೇ ಸೇರಿಲ್ಲ, ದೇವತೆಗಳು ಸೇರಿದ್ದಾರೆ. ಇದು ಆಶ್ಚರ್ಯ. ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಇಂದ್ರಾದಿ ದೇವತೆಗಳಿದ್ದಾರೆ, ಋಷಿಮುನಿಗಳಿದ್ದಾರೆ, ನಾರದರಿದ್ದಾರೆ, ವಶಿಷ್ಠಾದಿಗಳಿದ್ದಾರೆ. ಯಾರು ಸಹ ಅಗ್ರ ಪೂಜೆ ಕೊಡಬೇಕು ಇದಕ್ಕೆ, ದಯವಿಟ್ಟು ನೀವು ಹೇಳಿ ಅಂತ ಕೇಳಿದನಂತೆ. ಧರ್ಮರಾಜನ ಗೊತ್ತಿದ್ದಲ್ಲೋ ಅಂತ ಪ್ರಶ್ನೆ ಇದೆ. ಧರ್ಮರಾಜನ ವಿಷಯ ಅನೇಕರಿಗೆ ಗೊತ್ತಿಲ್ಲ. ಇದರಲ್ಲಿ ಮೊಮ್ಮಗ, ಯೋಗ್ಯತೆಯಲ್ಲಿ ಯಮದೇವರ ಅವತಾರ, ಇವರು ವಸುವಿನ ಅವತಾರ. ಧರ್ಮರಾಜನೇ ತಾರತಮ್ಯದಲ್ಲಿ ದೊಡ್ಡವರು, ಅವನು ಇವರಿಗಿಂತ ಚೆನ್ನಾಗೇ ಗೊತ್ತಿದೆ. ಆದರೂ ಧರ್ಮರಾಜ ಏನ್ ಮಾಡಿದನಂತೆ, ಅವರನ್ನು ಕೇಳಿದನಂತೆ. ಯಾತಕ್ಕೆ ಅಂದರೆ, ತಿಳಿದು ಮಾಡಿದ ಜನ ಆಕ್ಷೇಪಣೆ ಮಾಡ್ತಾರೆ, ಒಂದು ಕಮಿಟಿ ತೀರ್ಮಾನ ಅಂದ್ರೆ ತಪ್ಪೇ ಹೋಗ್ತಾರೆ. ಅದು ಪದ್ಧತಿ ಅದು, ನಮಗೆ ಗೊತ್ತಿರುವ ದಾರಿ ಕೊಡಬೇಕು ಅಂತ ಹೇಳಿ. ಆದ್ರೆ ಒಬ್ಬನ ಅಪಾಯಿಟ್ ಮಾಡಿ ಅವನು ತೀರ್ಮಾನ ಅಂತ ಮಾಡಿಬಿಟ್ರೆ ಅದು ಡೆಮಾಕ್ರೆಟಿಕ್ ಅಪ್ರೋಚ್ ಆಗುತ್ತೆ, ತಾನೇ ತೀರ್ಮಾನ ಅಂತ ಮಾಡಿಬಿಟ್ರೆ ಅದು ಪಾರ್ಶಿಯಾಲಿಟಿ ಆಗುತ್ತೆ. ಆದ್ದರಿಂದ ಧರ್ಮರಾಜ ಕೇಳ್ತಾನೆ, ಪಿತಾಮಹ ತಾತ ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಹೇಳಿ. ಈ ಒಂದು ಪ್ರಶ್ನೆ ಒಂದು, ಹಿರಿಯರು ಯಾಕೆ ಕೇಳಬೇಕು ಸಭೆಯಲ್ಲಿ ಅಂತ ಈಗ ಗೊತ್ತಾಗುತ್ತೆ. ಮನೆಯವರಿಗೆ ಯಾವ್ದು ಹಬ್ಬ ಮಾಡಬೇಕಾಯ್ತು, ಇವತ್ತಿನ ಜನಕ್ಕೆ ಹಬ್ಬ ಮಾಡಿಯೋ ಗೊತ್ತಿಲ್ಲ. ಹೋಗಲಿ ಸ್ಪೆಷಲ್ ಊಟ ಮಾಡಿ ಬರ್ತಾರೆ, ಹಬ್ಬ ಮಾಡ್ತಾರೆ ಪಾಪ ಇವರು, ಮನೆಯಲ್ಲಿ ಅಡಿಗೆ ಮಾಡಿ ಗೊತ್ತಿರೋದಿಲ್ಲ ಪಾಪ. ಸ್ಪೆಷಲ್ ಶೀಟ್ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ಹಬ್ಬ ಅಂದ್ರೆ ಬರೀ ತಿನ್ನೋದಲ್ಲ, ಆ ದೇವ ಪೂಜೆ ಹೇಗೆ ನಡೀಬೇಕು, ವಿಧಿವಿಧಾನಗಳೇನೆಲ್ಲ ಗೊತ್ತಿರಬೇಕು. ಯಾರನ್ನು ಕೇಳ್ತೀವಿ, ಎಲ್ಲ ಪುಸ್ತಕದಲ್ಲಿ ಸಿಗೋದಿಲ್ಲ, ತಿಳಿದವರು ಗೊತ್ತಿರಬೇಕು. ಇಷ್ಟೆಲ್ಲ ಗೌರ್ಮೆಂಟ್ ಆರ್ಡರ್ಗಳು ಬರುತ್ತೆ, ಎಷ್ಟು ಓದಿದ್ರು ಕೂಡ ಫೋನ್ ಮಾಡಿ ಕೇಳ್ತಾನೆ, ಕ್ಲಾರಿಫಿಕೇಶನ್ ಕೇಳ್ತಾನೆ ಇಮಿಡಿಯೇಟ್ ಆಗಿ. ನಮ್ಮ ಲೌಕಿಕ ವಿಚಾರಕ್ಕೆ ಕನ್ಫ್ಯೂಷನ್ ಎಷ್ಟು ಇರಬೇಕಾದ್ರೆ, ಶಾಸ್ತ್ರ ವಿಚಾರ ಬಂದಾಗ ತಿಳಿದವರು ಇರಬೇಕು. ಎಲ್ಲ ಪುಸ್ತಕದಲ್ಲಿ ಬರಲಿಕ್ಕೆ ಆಗೋದಿಲ್ಲ, ವರ್ಲ್ಡ್ ಕಮ್ಯುನಿಕೇಶನ್ ಬೇಕೇ ಬೇಕಾಗ್ತದೆ. ಅದಕ್ಕೆ ಮನೆಯಲ್ಲಿ ಯಜಮಾನರಿರಬೇಕು ಇವತ್ತಿನ ದಿವಸ. ಮನೆ ಹಿರಿಯಕ್ಕೆ ಹೋ, ಅದು ಯಜಮಾನರಿದ್ರು ಎಷ್ಟು ಹೇಳ್ತಿದ್ರು, ಕಷ್ಟಕ್ಕೆ ಹಣ್ಣನ್ನು ಮುದುಕಿ ಪಾಪ ಎದ್ದರು ಕಣ್ತಗ ನೋಡಕ್ ಬರೋದಿಲ್ಲ, ಡೌಟ್ ಬಂದು ಕೇಳ್ತಾರೆ, ಅಜ್ಜಿ ಹಾಗೆ ಮಾಡ್ಬೇಕು ಹೇಳ್ಬಿಡ್ತಾರೆ, ಕಷ್ಟ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವತ್ತು ಅಜ್ಜಿಯರಿಗೂ ಗೊತ್ತಿರಲ್ಲ, ಅವ್ರ ಕಾಮೆಂಟ್ರಿ ಗೊತ್ತಿರುತ್ತೋ ಇದೆಲ್ಲ ಗೊತ್ತಿರಲ್ಲ, ಕ್ರಿಕೆಟ್ ಸ್ಕೋರ್ ಬೇಕಾದ್ರೆ ಹೇಳ್ತಾರೆ ಹೊರತವರಿಗೆ ಗೌರಿ ಪೂಜೆ ಪದ್ಧತಿ ಗೊತ್ತಿರೋ ಅಜ್ಜಿಯನ್ನು ಸಿಗೋದು ಕಷ್ಟ. ಇನ್ನೊಂದು ಬಹುಶಃ ಸಿಗ್ಲಿಕ್ಕೇ ಇಲ್ಲ ಅಂತ ಕಾಲ ಬರ್ತಾ ಇದೆ, ದಿನೇ ಹಾಗೆ ಬರ್ತಾ ಇರೋರು. ಅವ್ರು ನೋಡಿ ಕೇಳಿರ್ತಾರೆ, ತಿಳಿದಿರ್ತಾರೆ. ಆ ಜ್ಞಾನಕ್ಕೆ ಅಷ್ಟು ಮಹತ್ವ. ಮನೆ ಹಿರಿಯರು ಯಾಕಿರಬೇಕು, ಯಾತಕ್ಕಿರಬೇಕು ಅನ್ನೋದು ಕುತ್ರ ಇರ್ಬೋದು. ಇವತ್ತು ಅನೇಕ ಹಿರಿಯರು ಇಟ್ಕೊಂಡಿರ್ತಾರೆ, ಅನೇಕ ಹೇಳ್ತಾರೆ ಹಿರಿಯರೇ ಡಿಮ್ಯಾಂಡ್ ಇದ್ದಿಲ್ಲ, ಇತ್ತೀಚೆಗೆ ಬಂದಿದೆ ಅಂತ ಹೇಳ್ತಾರೆ ಕೆಲವರು. ಯಾತಕ್ಕೆ ಅಂದ್ರೆ ಎಲ್ಲರೂ ಕ್ಯೂ ನಿಲ್ಬೇಕಾಯ್ತಲ್ಲ, ಕಳಿಸಕ್ ಬರ್ತಾ ಹಿರಿಯರನ್ನ ಪಾಪ, ಹೇಗೆ ರಿಟೈರ್ ಆಗಿದ್ರೆ ಹೋಗ್ರಿ, ಆ ತರಲಕ್ಕೊಬ್ಬ ಇಂತರಲಕ್ಕೊಬ್ಬ ಕಳಿಸಿಬಿಟ್ರೆ ಮನೆ ಆರಾಮಾಗಿ ಮಕ್ಕಳ ಅಳಿಸಕ್ಕೊಬ್ಬ ಆಫೀಸ್ ಇಬ್ರು ಹೋಗ್ಬಿಡ್ತಾರಲ್ಲ, ಮಕ್ಕಳು ನೋಡ್ಕೊಳ್ಬೇಕಲ್ಲ. ಇದಕ್ಕೆ ಹಿರಿಯರಲ್ಲ, ಧರ್ಮ ಜಿಜ್ಞಾಸೆಗೆ ಉತ್ತರ ಕೊಡ್ಲಿಕ್ಕೆ ಹಿರಿಯರು ಬೇಕು. ಪಿತಾಮಹ ಅಗ್ರ ಪೂಜಾರ್ಹ ಕೋತ್ರ ಲೋಕ ಸಮಾಧಾನೇ, ಎಂಥ ನಾಲೆಜ್ ಬೇಕು ಉತ್ತರ ಕೊಡಬೇಕಾದ್ರೆ. ತಾತ ಯಾರಿಗೆ ಅಗ್ರ ಪೂಜೆ ಮಾಡಬೇಕು, ಭೀಷ್ಮರು ಉತ್ತರ ಕೊಡ್ತಾರೆ. ಅದಕ್ಕೆ ಹಿರಿಯರು ಯಾತಕ್ಕಿರಬೇಕು ಅಂದ್ರೆ ಉತ್ತರ ಕೊಡ್ಲಿಕ್ಕಿರಬೇಕು, ಭೀಷ್ಮರಂತೆ ಗೊತ್ತಿರಬೇಕು. ಒಂದು ಪ್ರಶ್ನೆ ಬರಬಹುದು, ವಯಸ್ಸಾಗಿದ್ದಕ್ಕೆ ಭೀಷ್ಮರನ್ನು ಕೇಳಿದನಾ? ಇಲ್ಲ, ಭೀಷ್ಮರಿಗೂ ವಯಸ್ಸಾದವರಲ್ಲಿದ್ರು. ನಾರದಾದಿ ದೇವತೆಗಳಿದ್ದಾರೆ ಅವರನ್ನು ಕೇಳಬಾರ, ಋಷಿಗಳಿದ್ದಾರೆ ಅವರನ್ನು ಕೇಳಬಾರದೆ ಕೇಳಿಲ್ವಂತೆ. ಇದನ್ನೆಲ್ಲ ಭದ್ರಾಚಾರ್ಯ ಎಷ್ಟು ವಿವರಿಸೆ ಮಾಡ್ತಾರೆ ನೋಡಬೇಕು. ಭೀಷ್ಮರನ್ನ ಯಾತಕ್ಕೆ ಕೇಳಬೇಕು, ನಾರದನ ಕೇಳಿದ್ರೆ ಆಗ್ತಿತ್ತು, ವಶಿಷ್ಠರನ್ನು ಕೇಳಿದ್ರೆ ಆಗ್ತಿತ್ತು, ಬ್ರಹ್ಮದೇವರಿದ್ದ ಅವರನ್ನು ಕೇಳಬಾರದೆ? ಅದಕ್ಕೆ ಕೇಳುತ್ತಾರೆ, ಅವರೆಲ್ಲರೂ ಕೇಳಿ ಉತ್ತರ ಕೊಡ್ತಿದ್ರು, ಜನಗಳಿಗೆ ವಿಶ್ವಾಸ ಬರ್ತಿರಲಿಲ್ಲ. ಯಾಕೆಂದ್ರೆ ಅವರೆಲ್ಲ ದೂರದವರೆಲ್ಲ ಕೂಡ, ನಾರದನ ಮೊದಲಾದ ಎಲ್ಲರಿಗೂ ಅವೈಲೇಬಲ್ ಅಲ್ಲ. ಅವರು ಯಾರೋ ಹೇಳಿದ್ರು ಅಂದ್ರೆ ಅಷ್ಟು ಮಹತ್ವ ಬರೋದಿಲ್ಲ. ನಮ್ಮ ಮಧ್ಯೆ ಓಡಾಡಿಕೊಂಡಿರೋ ಒಬ್ಬ ದೊಡ್ಡ ಮನುಷ್ಯ ಹೇಳಿದ್ದಾರೆ ಅಂದ್ರೆ ವೆರೈಟಿ ಬರುತ್ತ. ನಮ್ಮ ಮಧ್ಯೆ ಓಡಾಡಿಕೊಂಡಿರೋ ವ್ಯಕ್ತಿ ಇದ್ದಾನೆ, ಅವ್ರು ಭಾರಿ ಸೀನಿಯರ್ ಆಗಿರೋರು, ಅವ್ರ ಮಾತು ಭಾರಿ ಬೆಲೆ ಇದೆ. ನೀವು ಹಳ್ಳಿಗಳಿಗೆ ಹೋಗಿ, ಸಾವಿರ ಹೇಳಿರ್ತಾರೆ ಅವರಲ್ಲೂ ಹಿರಿಯ ಇರ್ತಾರೆ, ಅವ್ರು ಮಾತ್ರ ಜನ ಈ ಊರುಗಳೇ ಕೈಬಿಡುತ್ತೆ. ಬೆಳೆಯುತ್ತೆ ಯಾವ ಆಫೀಸರ್ ಹೇಳಿಕೊಳ್ಳೋದಿಲ್ಲ ಅವರು, ಅವರನ್ನು ಯಜಮಾನ ಆಗ್ಬೇಕು. ಅದಕ್ಕೆ ಮತ್ತು ಭೂಲೋಕದೊಳಗೆ ತುಂಬಾ ಖ್ಯಾತಿ ಪಡೆದವರು ಯಾರು ಅಂತ ಕೇಳಿದರೆ ಭೀಷ್ಮರಾಗಿದ್ರು. ಬರೀ ವಯಸ್ಸಲ್ಲ, ವಯಸ್ಸಿನ ಲೆಕ್ಕ ತಗೊಂಡ್ರೆ ಅವರೇ ದೊಡ್ಡವರಲ್ಲಿದ್ರು, ಅವ್ರ ಮನೆಯಲ್ಲೇ ಇದ್ರು. ಭೀಷ್ಮರಿಗೆ ದೊಡ್ಡಪ್ಪ ಇದ್ದಾನೆ, ಬಾಲ್ಯಕ ರಾಜ, ಅಲ್ಲೇ ಕೂತಿದ್ದಾನೆ ಅಂತ. ಭೀಷ್ಮರಿಗೆ ದೊಡ್ಡಪ್ಪ ಎಷ್ಟು ಸೀನಿಯರ್ ಇರಬೇಕು ಲೆಕ್ಕ ಹಾಕಿ. ಅವ್ರು ಸಣ್ಣ ಪುಟ್ಟ ವ್ಯಕ್ತಿಯಲ್ಲ, ಪ್ರಹ್ಲಾದರಾಜರ ಅವತಾರ, ಸಾಕ್ಷಾತ್ ಪ್ರಹ್ಲಾದರೆ ಬಾಲ್ಯಕ ರಾಜನ ಹುಟ್ಟು ಬಂದ ಆತನಲ್ಲಿದ್ದಾನೆ, ಆತನ ಕೇಳಿಲ್ಲ. ಯಾರಂತೆ ಭೀಷ್ಮರನ್ನ ಕೇಳ್ತಾ ಇದ್ದಾರೆ. ಯಾತಕ್ಕೆ ಭೀಷ್ಮರನ್ನು ಕೇಳಿದ್ರು ಅಂದ್ರೆ ಇಷ್ಟೇ ಕಾರಣ, ಭೀಷ್ಮರು ಎಷ್ಟು ಓದಿದ್ರು ಅಂತ ಹಿಂದೆ ಕೇಳಿದ್ದೇವೆ. 525 ವರ್ಷ ಓದಿ ಬಂದಿದ್ದಾರೆ, ಅದಕ್ಕೆ ಜನ ಗೊತ್ತಿದೆ. ಅವ್ರು ಹೇಳಿದ್ರೆ ವ್ಯಾಲಿಡ್ ಅಂತ, ಹೈಲಿ ಕ್ವಾಲಿಫೈಡ್ ಅಂತಾರಲ್ಲ. ಭೀಷ್ಮರ ಕ್ವಾಲಿಫಿಕೇಶನ್ ಆಗಿನ ಕಾಲಕ್ಕೆ ಭೀಮಾದಿಗಳು ಭಾರಿ ದೊಡ್ಡವರು, ಆದರೆ ಕ್ವಾಂಟಿಟೇಟಿವ್ ಸ್ಟಡಿ ನೋಡಿದ್ರೆ ಭೀಷ್ಮರು ಭಾರಿ ಜಾಸ್ತಿ. ಭೀಮಾದಿಗಳ ವಯಸ್ಸು ಬರೀ ಭೀಮರು 56 ವರ್ಷ ಹೇಳಿದಲ್ಲ, ಈಗಾಗಲೇ ಇದೆ. ಇವರು ಈಗಾಗಲೇ 700 ಹತ್ತತ್ರ ಇದ್ದಾರೆ, ಆದ್ದರಿಂದ ವಯಸ್ಸು ಜಾಸ್ತಿ, ಜೊತೆ ಓದಿ ಬಂದಿದ್ದು ಭಾರಿ ಜಾಸ್ತಿ. ತಮ್ಮ ಜೀವನದೊಳಗೆ ಸಮ ಸರ್ವಿಸ್ ಜಾಸ್ತಿ ಮಾಡಿರ್ತಾರೆ. ಆದರೆ ಭೀಷ್ಮರು ಓದಿದ್ದೇ ಅಷ್ಟವರು, 800 ವರ್ಷಗಳ ಒಟ್ಟು ಜೀವನದಲ್ಲಿ 525 ವರ್ಷ ಓದಿದ್ದಾರೆ ಅಂದ್ರೆ ಎಷ್ಟು ಓದಿರ್ಬೇಕು ಅವರು ಪುಣ್ಯಾತ್ಮರು. ಅದಕ್ಕೆ ಅಂಥವ್ರನ್ನ ಕೇಳಿದ್ರೆ ಜನ ಅಬ್ಜೆಕ್ಟ್ ಮಾಡೋದಿಲ್ಲ. ಅದಕ್ಕೆ ಭೀಷ್ಮರು ಒಂದು ಸಂಬಂಧ, ಇನ್ನೊಂದು ಓದು, ಜೊತೆಗೆ ಒಳ್ಳೆ ನಿಷ್ಠೆ. ಜೀವನ ಪೂರ್ತಿ ಬ್ರಹ್ಮಚರ್ಯದಿಂದ ಬದುಕಿದವರು, ತಂದೆಗೋಸ್ಕರ ತ್ಯಾಗ ಮಾಡಿದವರು, ತಮ್ಮ ಮದುವೆನೇ ಬಿಟ್ಟವರು, ರಾಜ್ಯವನ್ನೇ ಬಿಟ್ಟವರು. ಅಂದ್ರೆ ಓದಿದ್ದಾರೆ, ಓದಿದ್ದ ನಡ್ಕೊಂಡಿದ್ದಾರೆ ಎರಡೆರಡು ಬೇರೆ. ಆಗೇನಾಯ್ತು, ಅಷ್ಟೇ ಇಂಟ್ರೆಸ್ಟ್ ಇಲ್ಲ, ಮತ್ತೆ ಸ್ವಂತ ಮಕ್ಕಳು ಯಾರು ಅವರಿಗಿಲ್ಲ, ಸ್ವಂತ ಸಂಬಂಧದ ಯೋಚನೆ ಇಲ್ಲ. ನಿಶ್ಚಿಂತೆಯಾಗಿ ಹೇಳ್ತಾರೆ, ನಿಷ್ಪಕ್ಷಪಾತ ಹೇಳ್ತಾರೆ. ಧರ್ಮರಾಜನ ಕಲಿಬೇಕಾದ ಪಾಠ, ಯಾವುದೇ ಕಮಿಟಿಗೆ ಒಂದು ಚೇರ್ಮನ್ ಮಾಡಬೇಕಾದ್ರೆ ಎಂಥವ್ರು ಇರಬೇಕು ಅಂದ್ರೆ ಭೀಷ್ಮರಂಥವ್ರು ಇರಬೇಕು ಅಂತ. ಭೀಷ್ಮರಂಥವ್ರಿದ್ರೆ ನ್ಯಾಯ ಸಿಗುತ್ತೆ ಹೊರತು ಕಣ್ಕಂಡವರಿದ್ರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮರಂತೆ ಓದಿರಬೇಕು, ಭೀಷ್ಮರಂತೆ ರಥ ನಿಷ್ಠರಾಗಿರಬೇಕು, ಭೀಷ್ಮರಂತೆ ತ್ಯಾಗ ಮಾಡಿರಬೇಕು. ಅದಕ್ಕೆ ದಾಸರು ವರ್ಣನೆ ಮಾಡ್ತಾರೆ, ಬಿಗಿಯದಿರು ಬಿಗಿಯದಿರು ಎಲೆ ಮಾನವ, ಧಿಗಿ 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 ಎನ್ನುತ್ತ ನಿನಗೆ ಏಕೆ ಗರ್ವ ಅಂತ ಹೇಳ್ತಾ ತ್ಯಾಗದಲ್ಲಿ ಭೀಷ್ಮನೋ ಅಂತ ಕೇಳುತ್ತಾರೆ. ನೀನು ಭಾರ್ಯ ತ್ಯಾಗ ಮಾಡಿದ್ದೀಯಾ, ಭೀಷ್ಮರಷ್ಟು ತ್ಯಾಗ ಮಾಡಿದ್ಯಾ ಅಂತ ಕೇಳುತ್ತಾರೆ. ಇಡೀ ಅಖಂಡ ಭೂಮಂಡಲದ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿದರಲ್ಲ ತಂದೆಗೋಸ್ಕರ, ಎಂಥ ತ್ಯಾಗ ಅವರದು. ಜೀವನ ಪೂರ್ತಿ ಮದುವೆನೇ ಬಿಟ್ಟರಲ್ಲ ತಂದೆಗೋಸ್ಕರ, ಎಂಥ ತ್ಯಾಗ. ಅವ್ರನ್ನ ಕೇಳಿದ್ರೆ ಕಷ್ಟ ಅರ್ಥ ಬರುತ್ತಾಗ. ಅದಕ್ಕೆ ಭೀಷ್ಮರನ್ನು ಕೇಳಿದರಂತೆ. ಭೀಷ್ಮರು ಹೇಳಿದರಂತ ತಕ್ಷಣನೇ, ಅಲ್ಲಿ ಯಾರನ್ನ ಹೇಳಬೇಕು ಭೀಷ್ಮರು? ಅವರು ಹೇಳಬೇಕಾದ್ರೆ ಎಷ್ಟು ಜವಾಬ್ದಾರಿಯಿಂದ ಮಾತಾಡಬೇಕು. ಅವರು ಒಂದು ಮಾತು ಹೇಳಿದ್ರೆ ಅಪೋಸ್ ಮಾಡಿ 1000 ಜನ ಕಾಯ್ತಾ ಇರ್ತಾರೆ, ಅಷ್ಟು ಜನಕ್ಕೆ ಒಪ್ಪಿಗೆ ಆಗಿರ್ತಕ್ಕಂಥ ಮಾತಾಡಬೇಕು. ತಕ್ಷಣ ಈ ಕಣ್ಣು ಮುಚ್ಚಿ ಹೇಳಿದರಂತೆ, ಧರ್ಮರಾಜ ಯೋಚನೆ ಮಾಡಬೇಡ, ಒಬ್ಬರಿದ್ದಾರೆ ಅವರು ಅಗ್ರ ಪೂಜೆ ಮಾಡಿಬಿಡು ಅಂತ ಹೇಳುತ್ತಾರೆ. ಯಾರಿಗೆ ಅಂದ್ರೆ, ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣನಿಗೆ ಅಗ್ರ ಪೂಜೆ ಮಾಡು, ಅವ ಯಾವ ಸಮಸ್ಯೆನೇ ಇರೋದಿಲ್ಲ. ಅಗ್ರ ಪೂಜೆಗೆ ಏನೇನು ಗುಣಗಳು ಬೇಕೋ ಅದೆಲ್ಲ ಇರತಕ್ಕಂಥ ವ್ಯಕ್ತಿ ಅಂದ್ರೆ ಕೃಷ್ಣ ಅಂತ ಹೇಳಿ ನಾವು ಇದನ್ನು ಕೇಳಿರುತ್ತೇವೆ. ಆದ್ರೆ ಕೆಲವು ಪ್ರಶ್ನೆ ಇದೆ, ಉತ್ತರ ಗೊತ್ತಿರೋದು ಜನಗಳಿಗೆ. ಕೃಷ್ಣ ದೇವರು ಹೇಳಿದ್ರು ಸರಿಯಿದೆ, ಆದ್ರೆ ಕೃಷ್ಣ ಒಬ್ಬನೇ ಇಲ್ಲ ಅಲ್ಲಿ, ವೇದವ್ಯಾಸರಿದ್ದಾರೆ ಅವರು ದೇವರೇನೆ, ಅವ್ರಿಗ್ಯಾಕೆ ಹೇಳಿಲ್ಲ ಭೀಷ್ಮರು? ಪರಶುರಾಮ ದೇವರಿದ್ದಾರೆ ಅವರು ದೇವರೇನೆ, ಅವ್ರಿಗ್ಯಾಕೆ ಹೇಳಿಲ್ಲ? ಯಾರು ಯೋಚನೆ ಮಾಡೋದಿಲ್ಲ, ಅದನ್ನು ಸುಮ್ಮನೆ ಕಣ್ಮಿಟ್ಕೊಂಡು ಕೇಳ್ತಾ ಇರ್ತಾರೆ. ಆಚಾರ್ಯ ವಿಶ್ಲೇಷಣೆ ಮಾಡ್ತಾರೆ, ಭೀಷ್ಮರಿಗೆ ಗೊತ್ತು ಕೃಷ್ಣ ನಾರಾಯಣ ಅಂತ ಗೊತ್ತು, ವೇದವ್ಯಾಸ ನಾರಾಯಣ ಅಂತ ಗೊತ್ತು, ಪರಶುರಾಮ ನಾರಾಯಣ ಅಂತಾನು ಗೊತ್ತು. ಮತ್ತೆ ಯಾರನ್ನ ಹೇಳಬೇಕು ಅದರೊಳಗೆ? ಈಗ ಮೂರು ಜನ ಹೇಳಾಗಿಲ್ಲ, ಒಬ್ಬರು ಹೇಳಬೇಕಷ್ಟೇ. ಯಾರನ್ನ ಹೇಳಬೇಕಾಗ? ಅವ್ರು ಯೋಚನೆ ಮಾಡಿದ್ರಂತೆ, ನಾನು ವೇದವ್ಯಾಸರನ್ನ ಅಂತ ಅಕಸ್ಮಾತ್ ಹೇಳಬಹುದು. ಜನ ಸುಮ್ಮನೆ ಇರ್ತಾರೆ, ಯಾಕೆ ಗೊತ್ತೇನು? ಎಲ್ಲ ವೇದ ವಿಭಾಗ ಮಾಡಿದವರೇ ಅವರು, ಎಲ್ಲ ರೀತಿಯಾದಂತಹ ಜ್ಞಾನ ಕೊಟ್ಟವರೇ ಅವರು, ಅಲ್ಲಿ ತಮ್ಮ ಋಷಿಗಳೆಲ್ಲ ವೇದವ್ಯಾಸರ ಶಿಷ್ಯರೇನೆ. ಯಾರು ದುರ್ಯೋಧನ ಕಾಮೆಂಟ್ ಮಾಡಾಗಿಲ್ಲ, ಯಾಕೆ ತಾತ ಅವರು ಯಾರು ಗಲಾಟೆ ಮಾಡಾಗಿಲ್ಲ, ವೇದವ್ಯಾಸ ಹೇಳ್ಬೋದಲ್ಲ ಅಂತ ಕೇಳಿದ್ರೆ ಅವರು, ಮತ್ತೆ ಮುಖ್ಯವಾಗಿ ಬ್ರಾಹ್ಮಣರು, ಅವ್ರ ಹೆಸರು ಹೇಳಿಲ್ವಂತೆ. ಯಾತಕ್ಕೆ ಹೇಳಿಲ್ಲ ಅಂದ್ರೆ, ಆ ರೀತಿ ಹೇಳಿಬಿಟ್ರೆ ಯಾರು ಅದಕ್ಕೆ ವಿರೋಧ ಮಾಡೋದೇ ಇಲ್ಲ. ಸುಮ್ಮನೆ ಒಪ್ಕೊಂಡ್ಬಿಡ್ತಾರೆ. ಹಾಗೆ ಒಪ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿರ್ತ ಭೀಷ್ಮರು, ಹಾಗೆ ಒಪ್ಕೊಳ್ಳೋದು ಬೇಡ, ಸ್ವಲ್ಪ ಗಲಾಟೆ ಆಗಬೇಕು ಅಂತಲೇ ತೀರ್ಮಾನ ಮಾಡ್ಕೊಂಡಿರ್ತವೆ. ವ್ಯಾಸರ ಹೆಸರು ಹೇಳಿದರೆ ಇವತ್ತು ವ್ಯಾಸರ ಬಗ್ಗೆ ಹೇಳಿದ್ರೆ ಗಲಾಟೆ ಮಾಡೋದನ್ನ ಸಿಗೋದು ಕಷ್ಟ. ಅಂತ ವರ್ಚಸ್ಸು ವೇದವ್ಯಾಸರಿಗೆ ಜನಸಾಮಾನ್ಯರ ಮಧ್ಯೆ ಕೂಡ ಉಂಟು, ಸ್ವಲ್ಪ ಗಲಾಟೆ ಆಗಲಿ ಅನ್ಕೊಂಡ್ರಂತೆ. ಹೌದು, ಪರಶುರಾಮರ ಹೆಸರು ಹೇಳ್ಬಿಟ್ಟಿದ್ರೆ, ಪರಶುರಾಮರ ಹೆಸರು ಹೇಳಿದ್ರೆ ಯಾವನ ಚಕಾರ ಎತ್ತಿದ್ರು ಶಿಶುಪಾಲ ಕೂಡ ಭಯಪಡ್ತಿದ್ದಿಲ್ಲ, ಯಾವನ ಭಯಪಡ್ತಿದ್ದಿಲ್ಲ. ಯಾಕೆ ಗೊತ್ತೇನು, ಅವ್ರು 21 ಸರ್ತಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲ ನಿರ್ನಾಮ ಮಾಡಿದವರು ಅವರು. ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಬ್ರಾಹ್ಮಣರು ಅಪೋಸ್ ಮಾಡ್ತಿದ್ದಿಲ್ಲ, ಬ್ರಾಹ್ಮಣರವರು ಕ್ಷತ್ರಿಯರು ಬಾಯಿಗೆ ಇಟ್ಟಿದ್ರ ಕೊಂದವರು ಅವ್ರನ್ನ. ಇನ್ನೇನ್ ಮಾಡಬೇಕು, ನಿಶ್ಚಿಂತೆ ಎಲ್ಲ ಒಪ್ಕೊಂಡ್ಬಿಡ್ತಿದ್ರು. ಪ್ರಾಬ್ಲಮ್ ಇರ್ತಿರಲಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ, ಅದೇ ಪ್ರಾಬ್ಲಮ್ ಇಲ್ದವರೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಲ್ಲ. ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಉದ್ದೇಶ ಭೀಷ್ಮರಿಗೆ ಇತ್ತಂತೆ. ಯಾಕೆ ಗೊತ್ತೇನು, ಕೃಷ್ಣನ ವೇದವ್ಯಾಸರು ಹೇಳಿದ್ರೆ ಬ್ರಾಹ್ಮಣ ಋಷಿ ಅಂತ ಒಪ್ಕೊಂಡ್ಬಿಡ್ತಾರೆ, ಪರಶುರಾಮರು ಹೇಳಿದ್ರೆ ಹೊರದಾಗ್ತಾರೆ ಅಂತ ಒಪ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಅದು ಕೃಷ್ಣ ಅವರು ದೇವರು ಅದಕ್ಕೆ ಪೂಜೆ ಮಾಡಿದ್ರು ಅಂತ ತಿಳ್ಕೊಂಬೋದಿಲ್ಲ. ಏನೋ ಸೀನಿಯಾರಿಟಿ ಇತ್ತು ಬ್ರಾಹ್ಮಣ ಅಂತ ಮಾಡಿದ್ರು ಅಂತ ತಿಳ್ಕೊತಾರೆ, ಇಲ್ಲ ಇವರಿಗೆ ಹೊಡಿತಾರೆ ಅಂತ ತಿಳ್ಕೊತಾರೆ. ಆದ್ರೆ ಕೃಷ್ಣನಿಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಗಲಾಟೆ ಮಾಡ್ತಾರೆ ಜನ. ಗಲಾಟೆ ಮಾಡಿದ್ರೆ ಏನಾಗುತ್ತಾಗ ವಿಷಯ ತೀರ್ಮಾನಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ವಾದೇ ವಾದೇ ಜಾಯತೆ ತತ್ವಬೋಧ. ಆ ರೀತಿ ಮಾತಾಡಿದಾಗ ಇನ್ನೊಬ್ಬ ಯಾರ ಗಲಾಟೆ ಮಾಡ್ತಾನೆ, ಆ ಕೃಷ್ಣ ತನ್ನ ಶಕ್ತಿ ತೋರಿಸ್ತಾರೆ, ಜನ ಕನ್ಫರ್ಮ್ ಆಗುತ್ತೆ. ಆದ್ದರಿಂದ ವಿವಾದಕ್ಕೆ ಯಾವಾಗ ಮಾತಾಡಬೇಕಾದ್ರೆ ವಿವಾದ ಬರ ಹಾಗೆ ಮಾತಾಡಿ. ಆ ವಿವಾದ ರಚನಾತ್ಮಕ ವಿವಾದವಾಗಬೇಕೆ ಹೊರತು ಇದಾಗಬಾರದು. ನಮ್ಮದೇನು ಮಾಡ್ತಾರಲ್ಲ ಡಿಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಬಾರದು, ಅದು ಕನ್ಸ್ಟ್ರಕ್ಟಿವ್ ಆಗಬೇಕು. ಆ ಕೃಷ್ಣನ ಬಗ್ಗೆ ಹೇಳಿದ್ರೆ ಎಲ್ಲರೂ ತಪ್ಪು ಒಪ್ತಾರೆ, ಆಮೇಲೆ ಗಲಾಟೆ ಯಾರು ಮಾಡ್ತಾರಲ್ಲ ಕೃಷ್ಣ ವಿಚಾರಿಸ್ಕೋತಾರೆ, ಕೃಷ್ಣ ಸರ್ವೋತ್ತಮ ಅಂತ ಪ್ರೂವ್ ಆಗುತ್ತೆ. ಅದರಿಂದ ಪರಶುರಾಮ ದೇವರು ಬ್ರಾಹ್ಮಣರು, ವೇದವ್ಯಾಸರು ಬ್ರಾಹ್ಮಣರು, ಕೃಷ್ಣ ಬ್ರಾಹ್ಮಣ ಅಲ್ಲ. ಸೊ ಬ್ರಾಹ್ಮಣರಿಗೆ ಸ್ವಲ್ಪ ಕಸಿವಿಸಿ ಆಗುತ್ತ, ಏ ನಮ್ಮವ್ರನ್ನ ಯಾರನ್ನೂ ಮಾಡಿಬಿಟ್ರಲ್ಲ ಅಂತ ಗಲಾಟೆ ಮಾಡಬಹುದು. ಎರಡನೇದಾಗಿ ಕ್ಷತ್ರಿಯರು ಕಸಿವಿಸಿ ಆಗುತ್ತೆ, ಕೃಷ್ಣ ರಾಜನಲ್ಲ, ಕೃಷ್ಣ ರಾಜ್ಯ ಆಳಿಲ್ಲ. ರಾಮ ರಾಜ್ಯ ಆಡ್ದ, ರಾಮರೂಪದಿಂದ ಭಗವಂತ ರಾಜ್ಯ ಆಡ್ದ, ಕೃಷ್ಣ ರೂಪದಿಂದ ರಾಜ್ಯ ಆಳಲಿಲ್ಲ. ಕಂಸನನ್ನು ಕೊಂದ, ಉಗ್ರಸೇನನಿಗೆ ಕೊಟ್ಟ. ಜರಾಸಂಧನನ್ನು ಕೊಂದ, ಅವನ ಮಗ ಸಹದೇವನಿಗೆ ಕೊಟ್ಟ. ಅದೇ ರೀತಿಯಾಗಿ ಭೀಷ್ಮಕ ರಾಜನಿಗೆ ಉದ್ಧಾರವನ್ನು ಮಾಡಿದ. ಎಲ್ಲೆಲ್ಲಿ ಹೋಗ್ತಿದ್ದ, ಈ ಕರವೀರ ದೇಶಕ್ಕೆ ಹೋದ, ಕೊಲ್ಲಾಪುರಕ್ಕೆ ಹೋದ, ಶ್ರೀಗಾಲವಾಸ್ತವನ್ನು ಕೊಂದ, ಅವನ ಮಗ ಶಕ್ರದೇವನಿಗೆ ಪಟ್ಟ ಕಟ್ಟಿದ. ಇದೇ ರೀತಿ ಪಾಂಡವರಲ್ಲಿ ಧರ್ಮರಾಜನ ಪಟ್ಟ ಕಟ್ಟಿದ. ಕೃಷ್ಣ ಎಂದ ಯಾವ ರಾಜ್ಯನ ಅಕ್ಸೆಪ್ಟ್ ಮಾಡಲಿಲ್ಲ. ಇದು ವಿಶೇಷ, ತಾನೇ ತೋರಿಸ್ತಾನೆ ಗೀತೆಯೊಳಗೆ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ತವ್ಯ ಕರ್ಮವನ್ನು ಮಾಡು, ಪ್ರತಿಫಲನ ಅಪೇಕ್ಷೆ ಪಡಬೇಡ. ತಾನು ಹೇಗೆ ನಡ್ಕೊಂಡ ಕೃಷ್ಣ ಹಾಗೆ ಹೇಳಿದ. ಕೃಷ್ಣನ ಮಾತಿಗೆ ಅಷ್ಟು ಬೆಲೆ ಬಂತ. ಕೃಷ್ಣನಿಗೆ ಒಂದು ರಾಜ್ಯ ಅಪೇಕ್ಷೆ ಅಧಿಕಾರವನ್ನು ಕೃಷ್ಣ ಹೊಂದಿಲ್ಲ ಎಂಬುದು ಭಾರಿ ಆಶ್ಚರ್ಯ. ಅದು ಜನ ಏನ್ ಮಾಡ್ತಾರೆ, ಒಂದು ವರ್ಗದ ಜನ ಕೃಷ್ಣನಿಗೆ ಅಧಿಕಾರನೇ ಇಲ್ಲ, ಅವರಿಗೆ ಪೂಜೆ ಮಾಡಬೇಕಾಗಿತ್ತು ಒಂದು ಗಲಾಟೆ ಮಾಡ್ತಾರೆ. ಮಾಡಲಿ, ಅದು ಕೃಷ್ಣನಿಗೆ ಪೂಜೆ ಮಾಡಿದ್ದು ಬ್ರಾಹ್ಮಣ ಅಂತಲ್ಲ, ಕೃಷ್ಣನಿಗೆ ಪೂಜೆ ಮಾಡಿದ್ದು ರಾಜ ಅಂತಲ್ಲ, ಕೃಷ್ಣನಿಗೆ ಪೂಜೆ ಮಾಡಿದ ಜಾತಕ್ಕೆ ಯೋಗ್ಯತೆ ಇದೆ ಅಂತ ಪೂಜೆ ಮಾಡಿದ್ದು, ದೇವರು ಅಂತ ಪೂಜೆ ಮಾಡಿದ್ದು ಅಂತ ಗೊತ್ತಾಗಬೇಕು. ಅದಕ್ಕಾಗಿ ಭೀಷ್ಮರು ಏನ್ ಮಾಡಿದ್ರೆ, ಘಾಟಿ ಬದುಕ ಅಂತಾರಲ್ಲ, ಹೀಗೆ ಭೀಷ್ಮರು ಭಾರಿ ಕಿರಾಣಿ ಮನುಷ್ಯರು, ಸಾಮಾನ್ಯ ಅಲ್ಲ. ಮಾತಾಡಬೇಕಾದ್ರೆ ಭಾರಿ ಯೋಚನೆ ಮಾಡಿ 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 ಮಾತಾಡಿದ್ದಾರೆ. ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣ ಸರ್ವೋತ್ತಮ ಪೂಜ್ಯ ಅಂತ ಹೇಳಿದ ತಕ್ಷಣ ಧರ್ಮರಾಜ ಎದ್ದಂತೆ ಸಹದೇವರಿಗೆ ಅನೌನ್ಸ್ ಮಾಡಿಸ್ತಾನೆ. ಸುಮ್ಮನೆ ದೃಷ್ಟಿಯಿಂದ ಅನೌನ್ಸ್ ಆಗಬೇಕಲ್ಲ, ಕಮಿಷನ್ ರಿಪೋರ್ಟ್ ಕೊಡುತ್ತೆ, ಧೂಳು ಇಬ್ಬರು ಕೂತ್ಬಿಡ ಹೊರಗಡೆ ಒಂದ್ ಕಡೆ. ನಮ್ಮ ಸರ್ಕಾರದ ವ್ಯವಸ್ಥೆಗಳು ಸಾಮಾನ್ಯ ಅವೆಲ್ಲ ಕೂಡ ಕಮಿಷನ್ ಮಾಡೋದೇ ಕಷ್ಟ, ಮಾಡಿದ ಮೇಲೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಕಮಿಷನ್ ರಿಪೋರ್ಟ್ ಬಂದ್ರೆ ಓಪನ್ನೇ ಆಗೋದಿಲ್ಲ. ಆದ್ರೆ ಓ ಬಂದ ಅನೌನ್ಸ್ ಮಾಡಿಸ್ತಾನೆ, ಸಹದೇವ ಘೋಷಣೆ ಮಾಡ್ತಾನೆ. ನೋಡಿ, ಭೀಷ್ಮರು ಹೇಳಿದ್ದಾರೆ, ನಾವು ಕೃಷ್ಣನಿಗೆ ಪೂಜೆ ಮಾಡ್ತಾ ಇದ್ದೇವೆ, ಅಗ್ರ ಪೂಜೆ ಮಾಡ್ತಾ ಇದ್ದೇವೆ, ಯಾರ್ದೇನಾದ್ರು ಆಕ್ಷೇಪಣೆಗಳು ಕಷ್ಟ ಹೇಳ್ತಕ್ಕದ್ದು ಅಂತ ಹೇಳ್ತಾರೆ. ಅಬ್ಜೆಕ್ಷನ್ ಕನ್ಫರ್ಮ್ ಮಾಡ್ತಾರಲ್ಲ ಆ ಟೈಪ್, ಯಾರು ಆಕ್ಷೇಪಣೆಗಳು ಈಗ ಹೇಳ್ತಕ್ಕದ್ದು. ಒಬ್ಬ ವ್ಯಕ್ತಿ ಮಾತಾಡೋದು, ಎಲ್ಲ ತಪ್ಪು ಕೂತಿರ್ತಾರೆ, ಯಾರ್ಯಾರೋ ಮಾತಾಡೋದಿಲ್ಲ. ಧರ್ಮರಾಜ ಹೇಳ್ತಾನೆ, ಭೀಮಸೇನ ದೇವರು ಎಲ್ಲ ಪೂಜಾ ದ್ರವ್ಯಗಳನ್ನು ತರ್ತಾರೆ, ಕೃಷ್ಣನ ಪಾದ ಪೂಜೆಯನ್ನು ಮಾಡ್ತಾರೆ, ಸರ್ವೋತ್ತಮ ಅಂತ ಆರಾಧನೆ ಮಾಡ್ತಾರೆ, ಕೃಷ್ಣನಿಗೆ ಸರ್ವೋತ್ತಮ ಅಂತ ಘೋಷಣೆ ಮಾಡ್ತಾ ಅಗ್ರ ಪೂಜೆಯನ್ನು ಸಲ್ಲಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇಡೀ ಅಲ್ಲಿ ನಡೆದಿದ್ದು ಒಂದು ಸಭೆಯಲ್ಲ, ವಿಶ್ವದ ಎಲ್ಲಾ ಪ್ರತಿನಿಧಿಗಳು ಇದ್ದಾರೆ. ಅಸೆಂಬ್ಲಿ ಎಷ್ಟು ಕೂತಿರ್ತಾರೆ ನಿಮಗೆ? ಬರೀ ಎಂಎಲ್ಎಗಳು ಮಾತ್ರ. ಪಾರ್ಲಿಮೆಂಟ್ ಯಾರು ಕೂತಿರ್ತಾರೆ? ಬರೀ ಇವರು ಮಾತ್ರ, ಎಂಪಿಗಳು ಮಾತ್ರ. ಎಷ್ಟು ಜನ ಇರ್ತಾರೆ ಅವರು? 500-523 ಜನ ಇರ್ತಾರೆ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಅವರು ತೀರ್ಮಾನ ಏನಂತ ಕರೀತಾರೆ? ನಮ್ಮ ಇಡೀ ದೇಶದ ತೀರ್ಮಾನ ಅಂತ ಕರೀತಾರೆ. ಇವರು ತೀರ್ಮಾನನ ಇಡಿ ರಾಜ್ಯದ ತೀರ್ಮಾನ ಅಂತ ಕರೀತಾರೆ. ಅದು ಬಿಲ್ ಆಗಿಬಿಡುತ್ತೆ, ಪಾಸ್ ಆದಷ್ಟು ಬಿಲ್ ಆಗಿಬಂದ್ಬಿಡುತ್ತೆ, ಕಾನೂನಾಗುತ್ತೆ. ಅದು 500-300 ಜನ ಕೂತಾಗಲೇ ಇಡೀ ದೇಶದ ತೀರ್ಮಾನವಾಗೋದಾದ್ರೆ ಅಲ್ಲಿ ಸಮಸ್ತ ದೇವತೆಗಳು, ಋಷಿಗಳು, ಮುನಿಗಳು, ರಾಜರು ಎಲ್ಲ ಕೂತಿದ್ದಾರಲ್ಲ, ಅವರ ಮಧ್ಯೆ ಕೃಷ್ಣನಿಗೆ ಅಗ್ರ ಪೂಜೆ ಆಯಿತು ಅಂದ್ರೆ ಬರೀ ದೊಡ್ಡವನಂತ ಪೂಜೆ ಆಗಲಿಲ್ಲ, ಸಾಕ್ಷಾತ್ ಭಗವಂತ ಅಂತ ಪೂಜೆ ಆಯಿತು, ಸರ್ವೋತ್ತಮ ಅಂತ ಪೂಜೆ ಆಯಿತು. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಪೂಜೆ ಆಯ್ತಂತೆ. ಎಲ್ಲ ನೋಡಿದ್ರು, ಆ ಘಟ್ಟ ಮುಗಿತು. ವಾದಿರಾಜ ಸ್ವಾಮಿಗಳು ಇದನ್ನ ದೇವರ ನಾಮದಲ್ಲಿ ಹೇಳ್ತಾರೆ. ಲೋಕ ಭರಿತನೋ ರಂಗ ಅನೇಕ ಚರಿತನೋ, ಕೃಷ್ಣ ಅನೇಕ ಚರಿತ ಸಾಕ್ಷಾತ್ ನಾರಾಯಣ ಅಂತ ಗೊತ್ತಾಗ್ಲಿಲ್ವಾ? ರಾಜರಾಜರೆರಡು ರಾಜಸೂಯಾಗದೊಳಗೆ ಎಂತೆಂಥವರಿದ್ರಲ್ಲ, ಎಲ್ಲರಿಗೂ ಠಾಕ್ರ ಪೂಜೆ ಮಾಡಿದ್ದಾರಿಗೆ ಕೃಷ್ಣನಿಗೆ ಅಂದ್ರೆ ಕೃಷ್ಣ ಸರ್ವೋತ್ತಮ ಅಂತ ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ನೋಡಿದಿರಾ ಅಂತ ಹೇಳಿದ. ಪೂಜೆ ಎಲ್ಲ ಮುಗಿದ್ಮೇಲೆ ಒಬ್ಬ ಎದ್ದ, ಅವನೇ ಶಿಶುಪಾಲ ಎದ್ದ, ಶುರು ಮಾಡಿದ ಬಾಯಿ ಬಂದ ಬೇರೆ ಶುರು ಮಾಡಿಬಿಟ್ಟ. ಏನಿದು ಅನ್ಯಾಯ, ಎಂತ ಅನ್ಯಾಯ ಇದು? ಕೃಷ್ಣಗೆ ಅಗ್ರ ಪೂಜೆ ಮಾಡೋದ? ನೀನಾದ್ರೂ ತಿಳುವಳಿಕೆ ಉಂಟ ನಿಮಗೆ? ಏನು ಧರ್ಮರಾಜ, ನಿನಗಾರು ವಿವೇಕ ಬೇಡವೆ? ನೀನು ಕೇಳಿದ್ದಾರೆ, ಯಾರು ಕೇಳಿದಿ? ಆ ಮುದುಕನ ಕೇಳಿಬಿಟ್ಟು ಹೇಳಿಬಿಟ್ಟ ಅಂತ ಬೈತು. ಹೀಗೆ ಬೈತಾರೆ, ಆ ಮುದುಕನ್ನು ಕೇಳಿದ್ದಿ,